విగ్రహం వృందావన గతం వందే బ్రహ్మరుద్రేంద్ర వందితం స్వాంతస్థానంతశయ్యాయ పూర్ణ జ్ఞానర సర్ణసే ఉత్తుంగవర్తరంగాయ మధ్వదుగ్ధర్థయే నమః. గురుమఖిల గుణజ్ఞం సత్వణైకాధివాసం శమదమపరినిష్టం సత్వనిష్టం వరిష్టం సకలసుఖనిష్టం నిత్యనిర్భూతకష్టం అయముఖపదనిష్పన్నాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ సత్యధర్మరతాయ భజతాం కల్పవృక్షాయ నమతాం కామధేనవే. నీలాకరాచితానంతరీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మ బ్రహ్మచర్య హరిప్రీతి సువిద్యా వాదశాలిన ఇష్టతాన్ కష్టహర్తోన్న విద్యామాన్యాన్ మునీన్మ వాదిరాజపదద్వంద్వ వారిజాసక్తమానసాన్ విశ్వప్రియ గురున్ వందే మందోహం ధీమి శుద్ధయ సత్యం వందే మందోహం ధీమి శుద్ధయ సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంతేవా శోకో బింబసన్నిధౌ చింతామణిం సౌహర్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీషదం. అజ్ఞాననిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాక్షగురుం భజే. శ్రీగురుభ్యో నమః. హరి ఓం. ఓం జన్మాద్యస్య యతోన్మయాదితరతశ్చార్థేష్వభిఘ్నస్వరాట్ దేనే బ్రహ్మహృదాయాదికవయే ముఖ్యంతియం సూరయః తేజో వారి మృదామృతా వినిమయో యత్ర త్రిసర్గో మృషా ధామ్నా స్వేన సదా నిరస్తకువసం సత్యం పరం ధీమహి. శ్రీగురుభ్యో నమః. హరి ఓం. ಕೃಷ್ಣ ಬೃಂದಾವನದಲ್ಲಿ ಆಕಳುಗಳನ್ನು ತಾನು ಕಾಯಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಎಲ್ಲ ಆಕಳುಗಳನ್ನ ಕರ್ಕೊಂಡು ಮುಂದೆ ಮುಂದೆ ಅಲ್ಲಿ ನೋಡಬೇಕು. ನೀವು ಮಥುರಾ ಗೋಕುಲ ಬೃಂದಾವನಕ್ಕೆ ಹೋದಾಗ ಕೃಷ್ಣ ಎಷ್ಟರವರೆಗೂ ಬಂದಿದ್ದ ಅಂದರೆ ದಿನಾಗಲೂ ಮೈಲುಗಳಗಟ್ಟಲೆ ದೂರ ಬರಬೇಕು. ಯಾಕೆ ಅಂದರೆ ಒಂದೇ ಕಡೆ ಇದ್ದರೆ ಲಕ್ಷಾಂತರ ಆಕಳುಗಳಿಗೆ ಮೇವು ಸಿಗಲ್ಲ. ಅದಕ್ಕೆ ಆಕಳುಗಳನ್ನು ಕರಕೊಂಡು ವಿಸ್ತಾರವಾಗಿ ಬೇರೆ 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 ದಿಕ್ಕಿನಲ್ಲಿ ಎಲ್ಲರೂ ಹೋಗ್ತಾ ಕರ್ಕೊಂಡು ಅದನ್ನು ಮೇಯಿಸ್ತಾ ಬರಬೇಕು. ಅಂಥ ಕಾಲಕ್ಕೆ ಆ ಬೃಂದಾವನದಲ್ಲಿ ಇರುವಂಥ ಗೋವರ್ಧನ ಪರ್ವತದ ಸುತ್ತೂ ಇರುವ ಪ್ರದೇಶದಲ್ಲಿ ಕೃಷ್ಣ ಆಟ ಆಡ್ತಾ ಇದ್ದಾನೆ. ಎಲ್ಲ ಆಕಳುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಗೋವರ್ಧನ ಪರ್ವತದ ಕಥಾ ಪ್ರಾಂತೀಯವಾದಂಥ ಅಲ್ಲಿಯ ಮಹಾತ್ಮ್ಯದಲ್ಲಿ ಬರುತ್ತೆ. ಬೃಂದಾವನದ ಮಹಾತ್ಮ್ಯದಲ್ಲಿ ಬರುತ್ತೆ. ಸ್ಕಂದ ಪುರಾಣದಲ್ಲಿ ನಮಗೆ ಎಲ್ಲ ಕ್ಷೇತ್ರಗಳ ಮಹಿಮಾ ಬರುವುದು ಸ್ಕಂದ ಪುರಾಣದಲ್ಲಿ. ಈ ಬೃಂದಾವನ ಪರ್ವತ ಮೇರುವಿನ ಮಗ, ಮೇರು ಪರ್ವತದ ಮಗ ಅಂದರೆ ಅಭಿಮಾನಿ ದೇವತ. ಒಂದು ಸಲ ಅಗಸ್ತ್ಯರು ಈ ಪರ್ವತವನ್ನು ಕೇಳಿದರಂತೆ, ನಾನು ಉತ್ತರ ಕಡೆಗೆ ತಪಸ್ಸಿಗೆ ಹೋಗ್ತಾ ಇದ್ದೇನೆ, ಉತ್ತರ ದೇಶಕ್ಕೆ ನನಗೆ ಆಸನವಾಗಿ ಬೇಕು ಒಂದು ಪರ್ವತ, ಅದಕ್ಕಾಗಿ ಬರ್ತೀಯ ನನ್ನ ಜೊತೆಗೆ ಅಂತ ಕರೆದರು. ಅಲ್ಲ, ಪರ್ವತ ನಿಮ್ಮ ಜೊತೆಗೆ ಹೇಗೆ ಬರಬೇಕು, ನಾನು ಕರ್ಕೊಂಡು ಹೋಗ್ತೇನೆ. ಆವಾಗ ಬೃಂದಾವನ ಈ ಏನು ವಿಶೇಷವಾದ ಗೋವರ್ಧನ ಪರ್ವತ ಅಭಿಮಾನಿ ತಲೆಗೆ ಆಲೋಚನೆ ಬಂತು. ಆಗಲೂ ಪುರಾಣಗಳಿದ್ದವು. ಆ ಪುರಾಣಗಳಲ್ಲಿ ಕೃಷ್ಣ ಬರ್ತಾನೆ ಯಮುನಾ ತಟದಲ್ಲಿ ವಿಹಾರ ಮಾಡುತ್ತಾನೆ ಎಂಬುದು ಮೊದಲೇ ಬಂದಿತ್ತು. ಅದನ್ನು ಕೇಳಿದ್ದು ಅದಕ್ಕಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಸರಿ ಸರಿ, ನಾನು ನಿಮ್ಮ ಜೊತೆ ಬರ್ತೇನೆ, ಆದರೆ ನನ್ನನ್ನು ಎಲ್ಲಿಯಾದರೂ ಇಳಿಸಿದರೆ ಮತ್ತು ಮುಂದಕ್ಕೆ ಬರಲ್ಲ. ಆವಾಗಂದ್ರು ಇಳಿಸುವ ಪ್ರಸಂಗ ಇವಾಗ ಲಘುಶಂಕ ಮೂತ್ರ ಶಂಕ ಬಂದಾಗ ಇಳಿಸಬೇಕು. ಅವರ ಮಹಾಜ್ಞಾನಿಗಳವರು, ನನಗೆ ಮೂತ್ರ ಶಂಕ ಬರುವ ಪ್ರಸಕ್ತಿಯೇ ಇಲ್ಲ ಅಂತ ಚಿಕ್ಕ ಅಡಿಕೆ ಬಟ್ಟಳಂತೆ ಮಾಡಿಕೊಂಡ್ರು ಪರ್ವತವನ್ನು, ದೊಡ್ಡ ಪರ್ವತವನ್ನು ಚಿಕ್ಕ ಬಟ್ಟಲಂತೆ ಮಾಡಿಕೊಂಡು ಕೈಯಲ್ಲಿಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ರೆ ಇವರಿಗೆ ಮೂತ್ರ ಶಂಕ ಬರಲ್ಲ, ಬರುವಂತ ಆಗ್ಬೇಕು. ಅದಕ್ಕೆ ಅವರೊಳಗಿರುವ ತತ್ವಾಭಿಮಾನಿ ದೇವತೆಗಳನ್ನು ಆ ಪರ್ವತಾಭಿಮಾನಿ ಪ್ರಾರ್ಥನೆ ಮಾಡ್ತಿದ್ರಂತೆ, ಹೇ ಸ್ವಾಮಿ ಇವರಿಗೆ ಹೇಗಾದರೂ ಲಘುಶಂಕ ಬರುವಂತೆ ಮಾಡಿ. ಸರಿಯಾಗಿ ಎಲ್ಲಿ ಯಮುನಾ ತಟದಲ್ಲಿ ಬರಬೇಕು. ಯಮುನಾ ತಟಕ್ಕೆ ಬರೋದೊತ್ತಿಗೆ ಅವರಿಗೆ ಲಘುಶಂಕ ಬರಲಿಕ್ಕೆ ಶುರುವಾಯಿತು. ಅರ್ಥ ಆಗಿಲ್ಲ ಅವರಿಗೆ, ನನ್ನ ತಪಶಕ್ತಿ ಇದೆ ಅದು ಇದ್ದರೂ ಕೂಡ ನನಗೆ ಯಾಕೆ ಮೂತ್ರ ಶಂಕ ಬರ್ತಾ ಇದೆ, ಸರಿ ನೋಡೋಣ ಅಂತ ಪರ್ವತವನ್ನು ಕಳಗಿಟ್ಟು ಮೂತ್ರ ಶಂಕ ಮುಗಿಸ್ಕೊಂಡು ಬಂದರು. ಬಂದಾಗ ಪರ್ವತಾಭಿಮಾನಿ ಹೇಳಿದ್ದು, ನಾನು ಇನ್ನು ಬರಲ್ಲ, ಇಲ್ಲೇ ಇರ್ತೇನೆ, ನಿಮ್ಗೆ ಹೇಳಿದ್ದೇನೆ ಮೊದಲೇ. ಅವ್ರು ನೋಡಿದರು, ಇದೇನಿದು ವ್ಯವಹಾರ ಹೀಗಿದೆಯಲ್ವಾ. ಅವಾಗ ಜ್ಞಾನದೃಷ್ಟಿಯಿಂದ ನೋಡಿದರೆ ತತ್ವಾಭಿಮಾನಿಗಳು ಈ ಥರ ಪ್ರಾರ್ಥನೆಗೆ ಲಘುಶಂಕ ಕೊಟ್ಟದ್ದನ್ನು ಗೊತ್ತಾಯಿತು. ಅದಕ್ಕೆ ಓಹೋ ಕೃಷ್ಣ ಬರ್ತಾನೆ ಅಂತ ಲೋಭದಿಂದ ಹೀಗೆ ಮಾಡ್ತೀಯಾ, ಸರಿ ನಿನಗೆ ಶಾಪ ಕೊಡ್ತೇನೆ ಅಂತ ದಿನಾಗಲೂ ಒಂದು ಅಂಗುಳ ಕಳೆದು ಹೋಗೋರು. ಎಷ್ಟು ದೊಡ್ಡ ಪರ್ವತ ಇವಾಗ ಭೂಮಟ್ಟಕ್ಕೆ ಸ್ವಲ್ಪ ಎತ್ತರದಲ್ಲಿದೆ. ಇಲ್ಲಿ ಇವಾಗಲೂ ಅಲ್ಲಿ ಹೇಳ್ತಾರೆ ನೋಡಿದವರು, ನಾವು ಹುಟ್ಟಿದಾಗ ಇದ್ದಷ್ಟು ಎತ್ತರ ಇವಾಗಿಲ್ಲ, ದಿನಾಗೂ ಇಳೀತಾ ಇದೆ ಪರ್ವತ. ಆ ಪರ್ವತಾಭಿಮಾನಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮೇಲೆ ಕೃಷ್ಣ ತಿರುಗಾಡಬೇಕು ಅಂತ ಕೇಳಿಕೊಂಡದ್ದಕ್ಕೆ ಕೃಷ್ಣ ಆ ಗೋವರ್ಧನ ಪರ್ವತದ ಪ್ರತಿಯೊಂದು ಕಣ ಕಣದಲ್ಲಿ ಕಾಲು ಹಾಕಿದ. ಯಮುನಾ ನದಿಯ ದಡದಲ್ಲಿರುವ ಎಲ್ಲ ರೇಣುಗಳ ಮೇಲೆ ಕಾಲು ಹಾಕಿದ, ಅನುಗ್ರಹ ಮಾಡಿದ. ಅದು ಆ ಸಂದರ್ಭದಲ್ಲಿ ಎಲ್ಲ ಆಕಳುಗಳನ್ನು ಕಾಯ್ತಾ ಸ್ವಾಮಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಗುವಾಗ ಆ ಎಲ್ಲ ಹುಡುಗರಿದ್ದಾರೆ, ಸುಮ್ಮನೆ ಕೊಡ್ತಾರ ಚಿಕ್ಕ ಹುಡುಗರು, ಒಬ್ಬರೊಬ್ಬರು ಯುದ್ಧ ಮಾಡೋದು, ಮಲ್ಲಯುದ್ಧ ಮಾಡಿದಂತೆ ಮಾಡೋದು. ನಂತರ ಎಲ್ಲರೂ ಸೆಟ್ ಸೇರಿದ್ದಾರೆ, ನಾಲ್ಕೈದು ಭಾಗ ಅದರಲ್ಲಿ ಕೆಲವರೆಲ್ಲ ಸೇರಿ ಒಳ್ಳೆ ವೇಣುಗಾನ ಮಾಡೋರು. ಕೃಷ್ಣ ಮಾತ್ರ ಅಲ್ಲ, ನೂರಾರು ಜನ ಸೇರಿದ್ದಾರೆ. ಅದರಲ್ಲಿ ಕೆಲವರೆಲ್ಲ ವೇಣುಗಾನ, ಕೆಲವರು ಈ ಡೋಲು ಬಾರಿಸ್ಬೇಕು, ಕೆಲವರು ತಕ್ಕಂತೆ ಹಾಡು ಹೇಳಬೇಕು, ಕೆಲವರು ಚಪ್ಪಾಳೆ ತಟ್ಟಬೇಕು, ಕೆಲವರು ಆಟ ಆಡಬೇಕು, ಸರದಿ ಯಾರ್ದು ಯಾರಿಗೆ ಬಂದರೆ ಅದು ಮಾಡಬೇಕು. ಕೃಷ್ಣ ಎಲ್ಲವನ್ನ ಮಾಡಿದ್ದಂತೆ. ಕೃಷ್ಣ ವಿಶೇಷವಾಗಿ ಪ್ರತಿಯೊಂದನ್ನು ಮಾಡುತ್ತಾ ಬಂದ, ಡೋಲು ಬಾರಿಸಿದ. ನಾವು ದ್ವಾರಕೆಗೆ ಹೋದರೆ ದ್ವಾರಕ ಕೃಷ್ಣನ ಎದುರಿಗೆ ನಿಂತರೆ ಮೇಲೆ ಒಂದು ಗೋಪುರದ ಒಳಗೆ ಕೃಷ್ಣ ಏನೇನು ಮಾಡಿದ ಎಂಬುದನ್ನು ಮರಳಿನ ಮೂರ್ತಿಗಳನ್ನು ಮಾಡಿಟ್ಟಿದ್ದಾರೆ. ಡೋಲು ಬಾರಿಸುವಂತೆ, ಬಿಪಿ ಊದುವಂತೆ, ಮರಳಿಗಾನ ಮಾಡುವಂತೆ, ತಾಳ ಹಾಕುವಂತೆ ಎಲ್ಲ ಕೆತ್ತಿಟ್ಟಿದ್ದಾರೆ ಕೃಷ್ಣನನ್ನು. ಆ ರೀತಿಯಲ್ಲಿ ಕೃಷ್ಣ ಎಲ್ಲರ ಜೊತೆಗೆ ಆಟ ಆಡ್ತಾ ಇದ್ದಾನೆ. ವಿಶೇಷವಾಗಿ ಯಾರಿಗೆ ಸುಸ್ತಾಗಿ ಕೂತರೆ, ಅಪ್ಪ ಕೃಷ್ಣ ಕಾಲು ನೋವು ಅಂತ ಕೂತರೆ ಕೃಷ್ಣ ಓಡಿ ಬರಬೇಕು, ಅವರ ಕಾಲು ತುಂಬಬೇಕು, ನೀರು ಕೊಡಬೇಕು, ಏನು ಬೇಕೋ ತಿನ್ನಿಸ್ಬೇಕು, ಚೆನ್ನಾಗಿ ಮಾತಾಡಬೇಕು, ಹುರುಪು ತರಬೇಕು, ಎಬ್ಬಿಸ್ಬೇಕು. ಈ ಥರ ಎಲ್ಲರಿಗೂ ಸೇವೆ ಮಾಡಿದವ ಕೃಷ್ಣ. ಅವಾಗ ಎಲ್ಲರೂ ನೋಡಿದ್ರಂತೆ, ನಮಗೆಲ್ಲ ಸೇವಾ ಮಾಡ್ತಾನಿವ, ಇವನಿಗೆ ನಾವು ಯಾವಾಗ ಸೇವಾ ಮಾಡಬೇಕು, ಯಾಕೆ ಇವನಿಗೆ ಕಾಲು ನೋವೇ ಆಗ್ತಾ ಇಲ್ಲ, ನೋವೇ ಇಲ್ಲ ಇವನಿಗೆ, ಯಾವಾಗ ನೋಡಿದ್ರೆ ಆಕ್ಟಿವ್ ಆಗಿರ್ತಾನೆ ಇವನು. ಅದಕ್ಕೆ ದೇವರು ನೋಡಿದ್ರಂತೆ, ಹೌದಾ ನನ್ನ ಸೇವಾ ಮಾಡಬೇಕಾನೆ ನೀವು, ಆಯಿತು ಅಂತ ಕಾಲು ನೋವು ಬಂದಂತೆ ಮಲಗಿದ. ಏ ನಾನಿನ್ನ ಮುಂದೆ ಬರಲ್ಲಪ್ಪ, ಕಾಲು ನೋವು ಬರುತ್ತೆ. ಆ ಮಲಗಿದ ಕೂಡಲೇ ಒಬ್ಬ ಗೋಪ ರೆಡಿಯಾಗಿದ್ದ, ಯಾವಾಗ ಗಂಟನಿಗೆ ಕಾಲು ನೋವು ಅಂತಾನ ಮಲಗ್ತಾನ ಅಂತ ತನ್ನ ತೊಡೆ ಇಟ್ಟು ಮಲಗಿಸ್ಕೊಂಡಂತೆ. ಇನ್ನು ಕೆಲವರೆಲ್ಲ ಬಂದರಂತೆ, ಪಾದ ಸಂವಾಹನ ಚಕ್ರು, ದೇವರ ಪಾದಗಳನ್ನು ಒದುತ್ತಾ ಬಂದರಂತೆ. ಕೆಲವರು ಮರದ ಎಲೆಗಳನ್ನು ತಗೊಂಡು ದೇವರಿಗೆ ಬೀಸಣಿಕೆ ಹಾಕಿದ್ರಂತೆ. ಹತಪಾಪಮಾನ ಅಂದರು, ದೇವರಿಗೆ ಬೀಸಣಿಕೆಯಿಂದ ಬೀಸಿದರೆ ಏನಾಗುತ್ತೆ, ನಮ್ಮ ಪಾಪಗಳೆಲ್ಲ ಚೆಲ್ಲ ಪಿಲ್ಲಿ ಆಗುತ್ತಂತೆ. ಆ ರೀತಿಯಲ್ಲಿ ದೇವರಿಗೆ ಬೀಸಣಿಕೆ ಹಾಕ್ತಾ ಇದ್ದಾರೆ, ಗಾಳಿ ಹಾಕ್ತಾ ಇದ್ದಾರೆ. ತದನಂತರ ಕೆಲವರು ದೇವರು ಮಲ್ಕೊಂಡಿದ್ರೆ ಆತನೆದುರಿಗೆ ನರ್ತನ ಮಾಡ್ತಾ ಇದ್ದಾರೆ, ಕೆಲವರು ವಾದನ ಮಾಡ್ತಾ ಇದ್ದಾರೆ, ಹೇ ಕೃಷ್ಣ ನೋಡು ನಾ ಮಾಡ್ತೇವೆ ಅಂತ. ಈ ಥರ ಎಲ್ಲರ ಜೊತೆಗೆ ಸೇರಿಕೊಂಡು ಆಟ ಆಡುತ್ತಾ ಕೃಷ್ಣ ಬೃಂದಾವನದಲ್ಲಿ ಆಕಳನ್ನು ಕಾಯ್ತಿದ್ದ. ಅದರಲ್ಲಿ ನಾವಲ್ಲಿ ಹೋದಾಗ ಅಲ್ಲಿರುವ ಪಂಡಿತ, ಅಲ್ಲಿ ಚಾಲ್ತಿಯಲ್ಲಿರತಕ್ಕಂಥ ಒಳ್ಳೆ ಮಾತನ್ನು ಹೇಳಿದರು. ಪುರಾಣದಲ್ಲಿ ಬಂದದ್ದು, ಒಬ್ಬ ಗೋಪ ಬಾಲಕ ದಾಮೋದರ ಅಂತ, ಅವನಿಗೆ ವಿಶೇಷವಾಗಿ ಅಂದರೆ ಎಲ್ಲರೂ ಸೇರಿ ಬುತ್ತಿ ತರಬೇಕು, ಯಾರ್ಯಾರು ಬುತ್ತಿ ಅವರು ತಂದುಕೋಬೇಕು, ಮಧ್ಯಾಹ್ನ ಸೇರಿದಾಗ ಎಲ್ಲರೂ ಹಂಚಿಕೊಂಡು ತಿನ್ನಬೇಕು, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಎಲ್ಲರಿಗೂ ಎಲ್ಲರೂ ಕೊಟ್ಟು ತಿನ್ನಬೇಕು. ಅವತ್ತಿನ ದಿವಸ ಆ ದಾಮೋದರ ಅನ್ನುವನಿಗೆ ಅವರ ತಾಯಿ ಅವಸರ ಆಯಿತು, ಏನು ಮಾಡಲಿಕ್ಕಾಗಿಲ್ಲಂತೆ. ಅದಕ್ಕೆ ಸಾಧಕವನ್ನು ಮಾಡಿದ್ದು, ಕಡಿ ಕಡಿ ಅಂದರೆ ಮೊಸರು, ಅದು ನಿಮ್ಮ ಮಜ್ಜಿಗೆ ಹುಳಿ ಅಂತ ಹೇಳ್ತೀರಲ್ಲ ನೀವು, ಮಜ್ಜಿಗೆ ಹುಳಿಯನ್ನು ಹಿಂದಿಯಲ್ಲಿ ಕಡಿ ಅಂತ ಕರೀತಾರೆ. ಆ ಕಡಿಯನ್ನು ಮಾಡಿದ್ದಂತೆ ಆ ಮಜ್ಜಿಗೆ ಹುಳಿಯನ್ನೇ ಗಡಿಗೆಯಲ್ಲಿ ಹಾಕಿಕೊಟ್ಟಿದ್ದು. ಅವರು ತಂದಿದ್ದ ಅವನಿಗೆ ದಾಕ್ಷಿಣ್ಯ, ಅಯ್ಯೋ ಕೃಷ್ಣನಂಥವನಿಗೆ ನಾನು ಈ ಮಜ್ಜಿಗೆ ಹುಳಿಗೆ ಹೇಗೆ ಕೊಡಲಿ, ಏನೂ ತರಲಿಲ್ಲ, ಸರಿ ಇದಕ್ಕೆ ಇವತ್ತು ನಾನು ಪಕ್ಕಕ್ಕೆ ಹೋಗಿ ಚೂರು ಕುಡಿದು ಬಿಟ್ಟರೆ ಆಯಿತು ಅಂತ ಒಬ್ಬರೇ ಮೆಲ್ಲಕ್ಕೆ ಹೋಗಿ ಎಲ್ಲೋ ಕುಡಿತಾ ಇದ್ದರೆ ಕೃಷ್ಣ ಸೀದಾ ಹೋಗಿ ಬಾಯಿಗೆ ಎತ್ತಿದ್ದನ್ನು ಹಿಡಿದೇ ಬಿಟ್ಟ. ಹಿಡಿದು ಬಿಟ್ಟು ಕೇಳ್ತಾನೆ, ಏನಿದು ನೀನು ಒಬ್ಬನೇ ಕುಡಿಯೋದು? ಇಲ್ಲ ಕೃಷ್ಣ, ನನ್ನ ತಲೆಯಲ್ಲಿ ಹಾಗಿಲ್ಲ, ತಿನ್ನೋಕೆ ಏನೂ ಇಲ್ಲ, ತರಲಿಲ್ಲ, ಅದಕ್ಕೆ ಹೇಗೆ ಮಾಡಿದೆ ಕೃಷ್ಣವಾಗಂತೆ. ನಿಮ್ಮ ಅಂಬ ಕೊಟ್ಟದ್ದು ನಮಗೂ ಇದೆ ಆಗ, ಅದಕ್ಕೆ ನಾವು ತಗೋಬೇಕು ಅಂತ ಹೇಳಿ ಅವನಿಗೆ ಪೇಡ ಗೀಡ ಎಲ್ಲ ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿದ. ಹೀಗೆ ಕೃಷ್ಣ ತನ್ನ ಜೊತೆ ಇದ್ದವರಿಗೆ ಮನಸ್ಸಿನಲ್ಲಿ ಮುದ್ರೆ ಹಾಕ್ತಾ ಬಂದ. ಅಲ್ಲಿ ತುಂಬ ಸುಂದರವಾದ ಕಥೆಗಳೆಲ್ಲ ಚಾಲ್ತಿಯಲ್ಲಿ ಅಲ್ಲಿ ಹೇಳ್ತಾರೆ. ಒಂದು ಕಡೆ ಹೋದರೆ ಕೃಷ್ಣ ಬಲರಾಮರ ಮೂರ್ತಿ, ಸುತ್ತು ಅವರ ತಂದೆ ತಾಯಿಗಳ ಮೂರ್ತಿ, ದೊಡ್ಡವರೇ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಅಲ್ಲಿ ಅಡಿಗೆ ಎಲ್ಲ ಮಡಿಲಿ ಮಾಡ್ತಾರೆ, ಅಲ್ಲಿ ಮಡಿ ಮೈಲಿಗೆ ಗೊತ್ತಿಲ್ಲ ಅಂತ ನಮ್ಮ ಕಲ್ಪನೆ. ಒಳಗೆ ಗಂಡಸರು ಮಾತ್ರ ಅಡಿಗೆ ಮಾಡೋರು, ಗಂಡಸರು ಮಾತ್ರ ಶುದ್ಧವಾಗಿ ಸ್ನಾನ ಮಾಡಿ ಅವರಿಗೆ ತಕ್ಕಂಥ ವಸ್ತ್ರ ಒಣಗಿ ಹಾಕ್ಕೊಂಡಿರ್ತಾರೆ, ಹೊರಗೆ ಬರಲ್ಲ, ಯಾರನ್ನು ಮುಟ್ಟಲ್ಲ, ಅಡಿಗೆ ಮಾಡುತ್ತಾರೆ. ಅಡಿಗೆ ಮಾಡುವಾಗ ಯಶೋಧಾದೇವಿಯನ್ನು ನೆನೆಸಿಕೊಂಡು ಮಾಡುತ್ತಾರಂತೆ ಎಲ್ಲ ಬ್ರಾಹ್ಮಣರೇ. ಅಲ್ಲಿ ಯಶೋಧಾದೇವಿಯನ್ನು ಯಾವತ್ತು ನೆನೆಸಿಲ್ಲ ಅವತ್ತು ರೊಟ್ಟಿ ಮಾಡಿದ್ದು ಏಳಲ್ಲಂತೆ, ಸುಟ್ಟೋಗುತ್ತೆ ಅಷ್ಟು ಇದೆ. ಅಲ್ಲಿ ನೋಡಿದರೆ ಕೃಷ್ಣನ ಮೂರ್ತಿ, ಅಲ್ಲೆಲ್ಲ ಹಾಲುಗಲ್ಲು ಜಾಸ್ತಿ, ಕೃಷ್ಣ ಕಪ್ಪಾಗಿರ್ತಾನೆ, ಬಲರಾಮ ಬೆಳ್ಳಗಿರ್ತಾನೆ. ಅಲ್ಲಿ ನೋಡಿದರೆ ಇಬ್ಬರು ಕಪ್ಪಾಗಿದ್ದು. ನಾವು ಕೇಳಿದ್ವಿ ಇದೇನು, ಕೃಷ್ಣನೂ ಕಪ್ಪಿದ್ದಾನೆ ಬಲರಾಮನೂ ಕಪ್ಪಿದ್ದಾನೆ ಯಾಕೆ ಅಂದರೆ, ಅವ್ರು ಹೇಳಿದ್ದು ಹಾಗಲ್ಲ, ಬಲರಾಮನಿಗೆ ಕೃಷ್ಣನ ಮೇಲೆ ತುಂಬ ಇಷ್ಟ, ಅದಕ್ಕೆ ಈ ರಾಕ್ಷಸರೆಲ್ಲ ಕೃಷ್ಣನಿಗೆ ತೊಂದರೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ನೋಡಿ ಬಲರಾಮ, ಕೃಷ್ಣ ನೀವು ಒಳಗಿದ್ದು ಬಿಡು, ನಿನ್ನ ರೂಪದಲ್ಲಿ ನಾನು ಕೊಡ್ತೇನೆ ಅಂತ ಕೃಷ್ಣನ ಆಕಾರದಲ್ಲೇ ತಾನು ಕೂತ ಕಪ್ಪಾಗಿ. ಕೃಷ್ಣನಿಗೆ ಏನಾಗಬಾರದು ಅಂತ ಆ ಒಂದು ನೆನಪಿಗಾಗಿ ಅಲ್ಲಿ ಆ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದರು. ಆ ರೀತಿಯಲ್ಲಿ ಕೃಷ್ಣ ಎಲ್ಲರ ಜೊತೆಗೆ ಸೇರಿಕೊಂಡು ಆಟ ಆಡ್ತಾ ಬರ್ತಾ ಇದ್ದಾರೆ. ಬರುವಾಗ ಅಲ್ಲಿ ಒಬ್ಬ ದೈತ್ಯ ಬರ್ತಾ ಇದ್ದಾನೆ. ಬಿಸಿಲು ಕಾಲ ಬಂತು, ಬಿಸಿಲು ಕಾಲದಲ್ಲಿ ಒಳ್ಳೆ ಆಟ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ. ಆಡುವಾಗ ಒಬ್ಬ ದೈತ್ಯ ಬರ್ತಾ ಇದ್ದಾನೆ, ಪ್ರಲಂಬಾಸುರ ಅಂತ. ಪ್ರಲಂಬ ಅಂದರೆ ಮೋಸ ಮಾಡುವವ. ದೂರದಲ್ಲೇ ಗೋಪ ಬಾಲಕನ ವೇಷದಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದಾನೆ. ಸಮಯ ಸಿಕ್ಕರೆ ಯಾರೋ ಒಬ್ಬರನ್ನ ಕೊಂದು ಬಿಡಬೇಕು. ನೋಡಿದ ಕೃಷ್ಣ ಚೂರು ಜಾಸ್ತಿ ಚುರುಕಿದ್ದಾನೆ. ಬಲರಾಮ ಕೃಷ್ಣನಿಗಿಂತ ಅಷ್ಟು ಚುರುಕಿಲ್ಲ. ಅದಕ್ಕೆ ಬಲರಾಮನನ್ನು ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಂದುಕೊಂಡ. ಅಲ್ಲೇನು ಮಾಡುತ್ತಾ ಇದ್ರು, ಕ್ರೀಡೆಗಳನ್ನು ಆಡ್ತಾ ಇದ್ರು, ಆಟಗಳು ಆಡ್ತಾ ಇದ್ರಂತೆ ಎಲ್ಲ ಹುಡುಗರು ಸೇರಿಕೊಂಡು. ಏನು ಆಟ ಆಡ್ತಿದ್ರು ಅವಾಗ ಸದ್ಯಕ್ಕೆ ಅಂದರೆ ದ್ವಂದ್ವ ಕ್ರೀಡಾ. ದ್ವಂದ್ವ ಕ್ರೀಡಾ ಅಂದರೆ ಇಬ್ಬರಿಬ್ಬರು ಸೇರಿಕೊಂಡು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕುಪ್ಪಳಿಸ್ತಾ ಹೋಗಬೇಕು ಜಿಂಕೆ ಥರ. ಯಾರು ಮೊದಲು ಸೇರಿದರೆ ಅವರು ಗೆದ್ದಂತೆ, ಸೋತವರು ಗೆದ್ದವರನ್ನು ಅಲ್ಲಿಂದ ಇಲ್ಲಿಗೆ ಬೆನ್ನಿಗೆ ಹಾಕ್ಕೊಂಡು ಹೊತ್ಕೊಂಡು ಬರಬೇಕು. ನಾವೆಲ್ಲ ಆಡಿದ್ದೆ ಹೌದು, ನಾವಾಡಿದ್ದು ಯಾರ ಅವರೇ ಹೇಳ್ಕೊಟ್ಟಿದ್ದು. ಇಷ್ಟು ಏನು ಭೂಮಂಡಲದಲ್ಲಿ ಉತ್ತರಾದಿ ಕಡೆಯಲ್ಲಿ ದಕ್ಷಿಣಾದಿ ಕಡೆಯಲ್ಲಿ ಎಲ್ಲ ಕಡೆ ಏನು ಆಟಗಳಿವೆ ಅವೆಲ್ಲ ಕೃಷ್ಣ ಹೇಳಿಕೊಟ್ಟದ್ದೇ, ಬೇರೆ ಯಾರೂ ಇಲ್ಲ. ನಂತರ ಈ ಕಳ್ಳತನಗಳೇನಿವೆ, ಕಳ್ಳತನದ ಟೆಕ್ನಿಕ್ಸ್ ಎಲ್ಲ ಹೇಳಿಕೊಟ್ಟದ್ದು ಅವನೇ ಮಹಾನುಭಾವ. ಸರಿ, ಕೃಷ್ಣ ವಿಶೇಷವಾಗಿ ಎಲ್ಲರಿಂದ ಕೂಡಿಕೊಂಡು ಹೋಗ್ತಾ ಇದ್ದ. ಹೋಗುವಾಗ ಪ್ರಲಂಬಾಸುರ ಗೋಪ ಬಾಲಕನಂತೆ ವೇಷ ಹಾಕ್ಕೊಂಡು ದೂರದಲ್ಲಿ ನಿಂತಿದ್ದಾನೆ. ಏನಾದರೂ ಸರಿ ಮಾಡಿ ನಾನು ಸೇರಬೇಕು ಅಂತ ಕೃಷ್ಣ ನೋಡಿದ. ಬಲರಾಮನಿಗೆ ಹೇಳ್ತಾ ಇದ್ದಾನೆ, ನೋಡು ಬಲರಾಮ ಬಂದಿದ್ದಾನೆ ನಮ್ಮ ಸ್ನೇಹಿತ. ಅವಾಗ ಕೃಷ್ಣ ಅವನನ್ನು ಹೇಗೆ ಕರೆದ ಅಂದರೆ, ಏ ಬಾರೋ, ಅಲ್ಲ್ಯಾಕೆ ನಿಂತಿದ್ದೀಯ, ಯಾಕೆ ಅಲ್ಲಿ ನಿಂತಿದ್ದೀಯ, ನಮ್ಮವನೇನು? ಅವನಿಗೆ ಆಶ್ಚರ್ಯ, ಓಹೋ, ಕೃಷ್ಣನಿಗೆ ಬುದ್ಧಿ ಭ್ರಮಣ ಆಗಿದೆ, ನನ್ನನ್ನು ಅವರವ ಅಂದುಕೊಂಡಿದ್ದಾನೆ. ಅಷ್ಟು ನಾಟಕ ಆಡುತ್ತಾನೆ ದೇವರು. ಸರಿ, ನಂತರ ಒಳಗೆ ಸೇರಿಸಿಕೊಂಡ ಮೇಲೆ ಯಾರ ಜೊತೆಗೆ ಆಡ್ತೀಯ? ಇಬ್ಬರಿಬ್ಬರು ಆಡಬೇಕಲ್ಲ ದ್ವಂದ್ವ ಕ್ರೀಡಾ. ನಾನು ಬಲರಾಮನ ಸರಿ ಆಡ್ತೇನೆ. ಆಡಪ್ಪ. ಇಬ್ಬರು ಕುಪ್ಪಳಿಸ್ಲಿಕ್ಕೆ ಶುರು ಮಾಡಿದರು. ಆ ದೈತ್ಯ ತಾನಾಗಿ ಸೋತಂತೆ ಮಾಡಿದ, ನಿಜವಾಗ ಅವನೇ ಸೋತಿದ್ದ, ಸೋತಂತೆ ಆಕ್ಷನ್ ಮಾಡಿದ. ಕೊನೆಗೆ ನೋಡಿದ, ನಾನು ಬಲರಾಮನ ಹೊತ್ಕೊಂಡು ಬರ್ತೇನೆ. ಆಯ್ತಪ್ಪ, ಹೊರಿ ಹೊತ್ತುಕೊಂಡು ಬರ್ತಾ ಇರುವವ ಯುದ್ಧಕ್ಕಿದ್ದಾಗ ಆಕಾಶಕ್ಕೆ ಹಾರಿಬಿಟ್ಟ. ಬಲರಾಮ ನೋಡ್ತಾನೆ ಆಕಾಶದಲ್ಲಿ ಹೋಗ್ತಾ ಇದ್ದಾನವ, ಅವನ ಮೇಲೆ ಬಲರಾಮ ಕೂತಿದ್ದಾನೆ. ಬಲರಾಮ ಕೇಳ್ತಾ ಇದ್ದಾನೆ, ಕೃಷ್ಣ ಏನ್ ಮಾಡಿ ಎಂಥ? ಅದಕ್ಕೆ ಹೇಳುತ್ತಾರೆ, ದೇವತೆಗಳಿಗೂ ಲಕ್ಷ್ಮೀ ದೇವಿಗೂ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜ್ಞಾನಸ್ಫೂರ್ತಿ ಬರೋದು ಅವರಿಂದಲೇನೆ. ಏ ಕೃಷ್ಣ, ನಾನೇನ್ ಮಾಡ್ಲೋ, ಏನ್ ಮಾಡೋದೇನು, ನಿನ್ನ ಮೂಲ ರೂಪವನ್ನ ನೆನೆಸಿಕೋ ಅಂದಾಗ ತಮ್ಮ ಮೂಲ ರೂಪವನ್ನ ಸ್ಮರಣೆ ಮಾಡುತ್ತಾರೆ. ಮಾಡಿದಾಗ ಮಹಾಶಕ್ತಿ ಬಂದವರು ಅವನ ಏಟು ಹೊಡೆದು ಕೊಂದು ಬಿಡುತ್ತಾ ಇದ್ದಾರೆ. ಪ್ರಲಂಬಾಸನ ಸಂಹಾರ ಮಾಡಿ ತದನಂತರ ಇನ್ನೊಂದು ಸಲ ಮತ್ತು ಹೋಗ್ತಾ ಇದ್ದಾರೆ. ಹೋಗುವಾಗ ಈ ಪ್ರಲಂಬಾಸುರ ಅಂದ್ರೆ ಯಾರೋ ಅಲ್ಲ, ಮೋಸ ಮಾಡುವವ. ನಮ್ಮ ತಿಳುವಳಿಕೆಯಲ್ಲಿ ತಿಳುವಳಿಕೆ ಬರ್ತಾ ಇರುತ್ತಲ್ಲ, ಅದರಲ್ಲಿ ತಪ್ಪು ತಿಳುವಳಿಕೆ ಬರುವಂತೆ ಮಾಡುವುದೇ ಪ್ರಲಂಬಾಸುರ. ಅದಕ್ಕೆ ಪಾಠ ಅಂತ ಹೋಗ್ತಿರಲ್ವ, ಪಾಠಕ್ಕೆ ಹೋದಾಗ ಶಿಷ್ಯ ತಾನು ಕೇಳಿದ್ದನ್ನ ಮಾರನೇ ದಿನ ಒಪ್ಪಿಸದಿದ್ರೆ ದ್ರೋಹ ಮಾಡಿದಾಗುತ್ತೆ ಪಾಠಕ್ಕೆ. ಯಾಕೆ ಅಂದರೆ ಗುರುಗಳು ಏನು ಹೇಳಿದ್ರು, ಇವರು ಏನಂತಾಯಿತೋ ಯಾರಿಗೆ ಗೊತ್ತು? ಶಿಷ್ಯ ತನ್ನ ತಲೆಯಲ್ಲಿ ಇದ್ದದ್ದು ಒಪ್ಪಿಸಿದರೇನೆ ಗೊತ್ತಾಗುತ್ತೆ ಗುರುಗಳಿಗೆ. ಆ ರೀತಿಯಲ್ಲಿ ಆ ಪ್ರಲಂಬಾಸುರನ ಕಾಟ ನನ್ನ ಒಳಗಿದ್ದರೆ ಜ್ಞಾನ ಬಂದದ್ದು ತಪ್ಪು ಹಾದಿ ಹಿಡಿತಾ ಇರುತ್ತೆ. ಸರಿ, ಪ್ರಲಂಬಾಸುರನ ನಂತರ ಇವರೆಲ್ಲರೂ ಒಂದ್ಸಲ ಬರ್ತಾ ಇದ್ರೆ ಒಂದು ಕಡೆ ನೀರಿನಲ್ಲಿ ದೊಡ್ಡ ಬಕ ಪಕ್ಷಿ ಎಷ್ಟಿದೆ, ರಾಯಚೂರಷ್ಟಿದೆ, ಅಷ್ಟು ದೊಡ್ಡದು ಹೇಳ್ತ, ಮಹಾಸತ್ವ, ದೊಡ್ಡ ಪರ್ವತದಷ್ಟು ಕೂತ್ಕೊಂಡಿದೆ. ಅದನ್ನು ನೋಡಿದ ಕೂಡಲೇ ಆಶ್ಚರ್ಯ ಆಗ್ತಾ ಇದೆ ಅವರಿಗೆ, ಇಷ್ಟು ದೊಡ್ಡ ಬಕಪಕ್ಷಿ ಇರುತ್ತಾ ಅಂತ. ಅದರೊಳಗೆ ಅದು ಕೃಷ್ಣನ ಮೇಲೆ ಹಾರಿ ಬರ್ತಾ ಬರ್ತಾ ಇದೆ. ಕೃಷ್ಣನನ್ನ ತನ್ನ ಎರಡು ಕುಕ್ಕೆಗಳಿಂದ ಹಿಡಿಲಿಕ್ಕೆ ಹೋದಾಗ ಎರಡನ್ನ ಹಿಡಿದು ಬಾಯಿಯನ್ನ ಸೀಳಿ ಅದನ್ನು ಕೊಂದು ಬಿಡ್ತಾ ಇದ್ದಾನೆ. ಕೊನೆಗೆ ಬಾಲಕರೆಲ್ಲ ಕೇಳಿದ್ರಂತೆ, ಕೃಷ್ಣ ಒಂದು ಸಲ ಅದರ ಬಾಯಿಯೊಳಗೆ ಹೋಗಿ ಬರೋಣ. ಆಯ್ತಪ್ಪ ಅಂದ್ರೆ ಎಲ್ಲರೂ ಇರುವೆಗಳ ತರ ಅವ್ರ ಬಾಯಿಯೊಳಗೆ ಹೋಗಿ ನೋಡ್ಕೊಂಡು ಬಂದ್ರಂತೆ. ಯಪ್ಪ ಎಷ್ಟಿದೆ ಏನು ಇದು ಅಂತ ಆ ರೀತಿಯಲ್ಲಿ ಬಕಾಸುರನ ಸಂಹಾರ ಮಾಡಿ ತದನಂತರ ಕೃಷ್ಣ ಎಲ್ಲರನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಬರ್ತಾ ಇದ್ರೆ ಅವ್ರದ್ದು ಹೇಗೆ ಅಂದ್ರೆ ಬೆಳಿಗ್ಗೆ ತಿಂದು ಹೊರಡಬೇಕು, ಬೆಳಿಗ್ಗೆ ತಿಂದು ಹೊರಡುತ್ತಾರೆ, ಮಧ್ಯಾಹ್ನಕ್ಕೆ ಬುತ್ತಿ ಕೋಲಿಗೆ ಕಟ್ಕೊಂಡಿರ್ತಾರೆ, ಮಧ್ಯದಲ್ಲಿ ಏನಾದರೂ ಬೇಕು, ಏನಾದರೂ ಹಣ್ಣು ಹಂಪಲು ಏನು ಕಾಣಿಸ್ಬೇಕು ತಿನ್ನಬೇಕು. ಮಧ್ಯೆ ಮಧ್ಯೆ ಪಾನೀಯನ್ನು ಸಮರ್ಪಯಾನಿ ಅಂದಾಗ ಬಾಯಲ್ಲಿ ಹಾಕ್ತಾ ಇರಬೇಕು. ಅದು ಕೃಷ್ಣನ ಕೇಳಿದ್ರು, ಕೃಷ್ಣ ಹಸಿವೆ ಆಗ್ತಿದೆಯೋ ಏನು ಮಾಡೋಣ? ಹುಡುಗರುತ್ತಾನೆ ದೊಡ್ಡವರಿಗಾದ ಎರಡೊಪ್ಪತ್ತು ಒಪ್ಪತ್ತು ನಿಯಮ, ಬ್ರಹ್ಮಚಾರಿಗಳಿಗೆ ಯಥೇಷ್ಟ ಅಂತ ಹೇಳಿದರು, ಎಷ್ಟು ಬೇಕಾದ್ರೂ ತಿನ್ಬೋದು. ಅದಕ್ಕೆ ಅವ್ರಿಗಂದ್ರು ಕೃಷ್ಣ ಎಲ್ಲಿ ನೋಡೋಣ ಹಣ್ಣಿದ್ರೆ ಅಂದ್ರೆ ಇಲ್ಲಿ ಎಲ್ಲಾದ್ರು. ಅವಾಗ ಒಬ್ಬಂದ ಸುಧಾ ಶ್ರೀಧಾಮ ಅಂತ ಅವನಂತಾನೆ, ಹೇ ಕೃಷ್ಣ ಅಲ್ಲಿ ನೋಡು, ಒಳ್ಳೆ ತಾಳೆ ಮರ ಇದೆ, ತಾಳೆ ಫಲಗಳಿವೆ, ತುಂಬ ಚೆನ್ನಾಗಿವೆ, ವಾಸನೆ ಆನಂದ ಆಗ್ತಾ ಇದೆ, ಆದರೆ ತಿನ್ಲಿಕ್ಕಿಲ್ಲ. ಯಾಕಯ್ಯ ತಿನ್ಲಿಕ್ಕಿಲ್ಲ ಕೃಷ್ಣ ಅಂತ? ಅವಾಗ ಅವರಂದ್ರು, ರೇಣುಕಾಸುರ ಇದ್ದಾನೆ, ಕತ್ತೆ ರೂಪದಿಂದ ಇದ್ದಾನೆ, ಅವನ ಬಡಗಲೆಲ್ಲ ಕತ್ತೆಗಳಾಗಿದ್ದಾರೆ, ಬರೇ ಕತ್ತಿಯಲ್ಲವ, ಅವನು ಒಂದು ಸಲ ಶಬ್ದ ಮಾಡಿದರೆ ಇಂದ್ರದೇವರಿಗೆ ನಡಕ ಹುಟ್ಟುತ್ತೆ, ಅಂಥ ಭೀಕರ ಕತ್ತೆ ಅದು. ವರಬರ ಬ್ರಹ್ಮದೇವರ ರುದ್ರದೇವರ ವರಬರ ಇದೆ ಅವನಿಗೆ. ಅವಾಗ ಕೃಷ್ಣ ಹೇಳಿದ, ನೀವು ಬಂದದ್ದು ತಿನ್ನಲಿಕ್ಕೆ, ನಾವು ಬಂದದ್ದು ಕೋಲಲಿಕ್ಕೆ, ಅದರಿಂದ ಇಬ್ಬರ ಕೆಲಸ ಆಗುತ್ತೆ, ಒಡಕ್ಕೆ ಹೋಗೋಣ. ಒಡಕ್ಕೆ ಹೋದರು, ಹೋದ ಮೇಲೆ ಬಲರಾಮನಿಗೆ ಹೇಳ್ತಾನೆ ಕೃಷ್ಣ, ಹೇ ಬಲರಾಮ ಇವರು ಹಣ್ಣುಗಳು ಕಳಕ್ ಬಿಡುವಂತೆ ಮಾಡು. ಬಲರಾಮ ಅದು ಕೇಳ್ತಾನೆ, ಅಂಥ ಶಕ್ತಿ ಬಲರಾಮನದ್ದು, ಒಂದು ಏಟ್ ಹಾಕಿದ ಕೂಡಲೇ ಒಂದು ಗಿಡಕ್ಕೆ ಎಲ್ಲ ಬಡಕೊಂಡು ಹಣ್ಣುಗಳು ಉದುರಲಿಕ್ಕೆ ಶುರುವಾದವು. ಅವಾಗ ಧೇನುಕಾಸುರ ಓಡ್ತಾ ಬರ್ತಾ ಇದ್ದಾನೆ, ಯಾರು ನನ್ನ ವನದಲ್ಲಿ ಬಂದದ್ದು ಅಂತ. ಎರಡು ಹಿಂದಿನ ಕತ್ತೆ ಎರಡು ಹಿಂದಿನ ಕಾಲಿನಿಂದ ಬಲರಾಮನನ್ನ ಹೊಡೆಯಲಿಕ್ಕೆ ಬಂದಾಗ ಕೃಷ್ಣ ಅಂತ ಬಲರಾಮನಿಗೆ, ಬಿಡಬೇಡ ಮುಗಿಸೋನನ್ನ. ಎರಡೂ ಹಿಂದಿನ ಕಾಲನ್ನು ಹಿಡಿದು ಮೇಲಕ್ಕೆಬ್ಬಿಸಿ ತಿರುಗಿಸಿ ಅವನನ್ನು ಗಿಡಕ್ಕೆ ಹಾಕಿ ಬಡದರೆ ಎಲ್ಲ ಗಿಡಗಳಿಂದ ಹಣ್ಣು ಉದುರಿದವು, ಅವನು ಸತ್ತು ಹೋದ. ಎಲ್ಲರೂ ಹಣ್ಣುಗಳು ತಿಂದರು. ಸಾಮಾನ್ಯವಾಗಿ ಹಣ್ಣುಗಳು ತಿಂದ ಮೇಲೆ ತುಂಬ ಬಾಯಾರಿಕೆ ಆಗುತ್ತೆ, ಫಲವಸ್ತು ಅಥವಾ ತರಕಾರಿ ಇಂಥವು ಹಸಿರು ತಿಂದರೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಕೃಷ್ಣ ನೀರು ಕುಡಿಬೇಕು, ನಡೀರಿ ಹೋಗೋಣ ಯಮುನಾ ತಟಕ್ಕೆ. ಯಮುನಾ ತಟಕ್ಕೆ ಬಂದರು, ಬಂದು ಅಲ್ಲಿ ನೀರನ್ನು ಕುಡಿತಾ ಇದ್ದಾರೆ. ಹೇಗಿದೆ ನೀರು ಅಂದರೆ ಕಾಳಿಯ ಆ ಮಡುವಿನಲ್ಲಿ ಸೇರಿದ್ದಾನೆ ಅಲ್ಲಿರೋ ನೀರಿನಲ್ಲಿ. ಅವನ ವಿಷದಿಂದಾಗಿ ಆ ಇಡೀ ನದಿ ಜಲವೆಲ್ಲ ಕೂಡ ವಿಷಭರಿತವಾಗಿದೆ. ಆ ವಿಷ ತುಂಬಿದ ನೀರು ಎಲ್ಲೆಲ್ಲಿ ಗಿಡಗಳ ಮೇಲೆ ಬೀಳುತ್ತೋ ಆ ಗಿಡಗಳೆಲ್ಲ ಸುಟ್ಟು ಹೋಗ್ತಾ ಇವೆ. ಅಷ್ಟು ಭೀಕರವಾಗಿರ್ತಕ್ಕಂಥ ಕಾಳಿಯನ ವಿಷ. ಎಲ್ಲರೂ ಕುಡಿತಾ ಇದ್ದಾರೆ, ಕುಡಿದುಕೊಳ್ಳಿ ಏನಾಯಿತು, ವ್ಯಸವಹ ನಿಪೇತತು, ಎಲ್ಲರೂ ಪ್ರಾಣ ಕಳಕೊಂಡು ಬೀಳತಾ ಇದ್ದಾರೆ ಆಕಳುಗಳ ಸಹಿತವಾಗಿ. ಅವಾಗ ಕೃಷ್ಣ ನೋಡಿದನಂತೆ, ಈ ಕ್ಷಯ ಕರುಣಾಮೃತ ವರ್ಷಣ್ಯ, ತನ್ನ ಕರುಣಾಮೃತದ ನೋಟದಿಂದ ಎಲ್ಲರನ್ನು ಕೂಡ ಪುನರುಜ್ಜೀವಯಾನಾಸ ಬದುಕಿಸಿದ. ಎಲ್ಲರೂ ನೋಡ್ತಾ ಇದ್ದಾರೆ, ಕೃಷ್ಣ ಸಾಯುವುದೊಂದೇ ಗೊತ್ತಿತ್ತು ನಮಗೆ, ಬದುಕಿದ್ದು ಗೊತ್ತಿಲ್ಲೋ, ನೀವು ಎದ್ದು ಕೂಡಲೇ ನೀನೇ ಕಾಣಿಸ್ತಾ ಇದೆಯಾ, ನೀನೇ ಇದೆಲ್ಲ ಮಾಡಿದ್ದು, ನಮ್ಮಲ್ಲಿ ನೀನೇ ಮಾಡ್ತಾ ಇರೋದು, ದೊಡ್ಡವ ನೀನೇ ಅಂದ ಕೂಡಲೇ ಕೃಷ್ಣ ಅವರ ಭುಜದ ಮೇಲೆ ಕೈ ಹಾಕಿ ಊಟಕ್ಕೆ ಹೋಗೋಣ. ಎಲ್ಲ ಹೋಯಿತು ಜ್ಞಾನ. ಅವರು ಕೊಟ್ಟರೆ ಉಂಟು, ನಿಲ್ಲಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಅದಕ್ಕೆ ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ. ವಿಜಯದಾಸರ ಅಪರೂಪದ ಸುಳಾದಿಗಳು, ನಿಮ್ಮ ನಾಡೇ ಸುಳಾದಿಯ ನಾಡು. ನೀವೇನು ಹುಟ್ಟಿದ್ದೀರಾ, ಆ ನಾಡಿನಲ್ಲಿ ಸುಳಾದಿಗಳು ಹುಟ್ಟಿವೆ. ಇಡೀ ಪ್ರಪಂಚಕ್ಕೆ ಗೊತ್ತಿಲ್ಲ, ನಿಮಗೆ ಮಾತ್ರ ಗೊತ್ತಿರತಕ್ಕಂತಹ ಅಪರೂಪದ ಸ್ವತ್ತು ನಿಮ್ಮದು ಸುಳಾದಿಗಳು. ದುರಂತ ನೀವೇ ಅಧ್ಯಯನ ಮಾಡ್ತಾ ಇಲ್ಲ, ನೀವೇ ಸುಳಾದಿಗಳು ಕೈ ಬಿಟ್ಟಿದ್ದೀರಾ. ಹೌದಾ, ಎಷ್ಟು ಜನಕ್ಕೆ ಬರುತ್ತೆ ಕೈ ಎತ್ತಿ ಸುಳಾದಿಗಳು ಎಷ್ಟೆಷ್ಟು ಕಲಿತಿದ್ದೀರಾ? ವಿಜಯರಾಯರ ಸುಳಾದಿಗಳು 700 ಇವೆ. ಒಂದಾದರೂ ನೋಡಿದ್ದೀರಾ? ಅರ್ಥ ನೋಡಿದ್ದೀರಾ? ಸಂಪತ್ತು ಎಂಥ ಸಂಪತ್ತು ಗೊತ್ತಾ? ಅಂಥ ಸಂಪತ್ತಿದೆ, ಅದನ್ನು ಒಂದು ಸಲ ತೆಗೆದು ನೋಡಬೇಕು ನೀವು. ದೊಡ್ಡವರು ಕೊಟ್ಟ ಸಂಪತ್ತದು. ಸರಿ, ತದನಂತರ ಕೃಷ್ಣ ಎಲ್ಲರ ಸರಿ ಹೇಳ್ತಾ ಇದ್ದಾನೆ. ಇವತ್ತು ಚಂಡಾಟ ಆ ಕಾಲಿಯ ಮಡುವಿನ ಹತ್ರ ಆಡಬೇಕು. ಚೆಂಡು ಆಡ್ತಾ ಇದ್ದಾರೆ, ಚೆಂಡು ಹೋಗಿ ಮಡುವಿಗೆ ಬಿತ್ತು. ಬಿದ್ದ ಕೂಡಲೇ ಕೃಷ್ಣ ಚೆಂಡಿನ ನೆಪದಿಂದ ಮಡುವಿಗೆ ಹಾರತಾ ಇದ್ದಾನೆ. ಹಾರಿದ ಕೂಡಲೇ ನೀರಿನ ಒಳಗೆ ಹೋಗ್ತಾ ಇದ್ದಾನೆ. ಹೇಗಾಯಿತು? ಕೃಷ್ಣ ನೀರಿಗೆ ಹಾರಿದರೆ ಅಂದರೆ ದೊಡ್ಡ ಮದಿಸಿದ ಆನೆ ಬಿದ್ದರೆ ಹೇಗಿತ್ತು ಹಾಗಿದ್ದಂತೆ. ಆನೆ ಇದ್ದಕ್ಕಿದ್ದಂತೆ ಗಿಡ ಏರಿ ಬಿದ್ದರೆ, ಗಿಡ ಏರ್ಲಿಕ್ಕಾಗಿ ಅದು ಆಕಾಶದಿಂದ ಬಿದ್ದರೆ ಎಷ್ಟು ಶಬ್ದ ಆಗಬೇಕೋ ಅಷ್ಟು ಶಬ್ದ ಆಯಿತಂತೆ. ಒಳಗೆ ಹೋದ ಕೂಡಲೇ ಮರ್ಮ ಸುಚ್ಚ ಚಂಕ ಆ ಕಾಲೀಯ ವಿಶೇಷವಾಗಿ ಕೃಷ್ಣನ ಮರ್ಮಾವಯವಗಳಲ್ಲಿ ಕಚ್ಚಿದನಂತೆ. ನಂತರ ಕೃಷ್ಣನನ್ನ ತನ್ನ ಶರೀರದಿಂದ ಸುತ್ತು ಹಾಕ್ತಾ ಇದ್ದಾನೆ. ಕೃಷ್ಣ ಸ್ವಲ್ಪ ಕಾಲ ಅವನ ಶರೀರಕ್ಕೆ ಸಿಕ್ಕು ಬಿದ್ದವನಂತೆ ಹಾಗೇ ಇರ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದಾರೆ. ಆ ನೀರೇನೋ ವಿಷಭರಿತ, ಆದರೆ ನೀರು ಶುದ್ಧವಾಗಿದೆ, ಅಂದರೆ ತಿಳೀ ಆಗಿದೆ. ಒಳಗೆ ಕೃಷ್ಣ ಕಾಣ್ತಾ ಇದ್ದಾನೆ, ಹಾವು ಕಾಣ್ತಾ ಇದೆ, ಹಾವಿನ ಮಧ್ಯೆ ಸುತ್ತಾಕೊಂಡಿದ್ದಾನೆ ಕೃಷ್ಣ, ಬದಲುತ್ತಾ ಇಲ್ಲ. ಅದನ್ನು ನೋಡಿ ಹೇಳ್ತಾರೆ, ಕೃಷ್ಣ ಪ್ರಾಣ, ಕೃಷ್ಣನೇ ಪ್ರಾಣವಾಗಿರತಕ್ಕಂಥ ಅವರೆಲ್ಲ ಕಣ್ಣೀರು ಹಾಕಿದರಂತೆ, ಹಾಹಾಕಾರ ಮಾಡ್ತಾ ಇದ್ದಾರೆ. ಕೊನೆಗೆ ಆಕಳು ಕರುಗಳು ಎಲ್ಲ ಕಣ್ಣೀರು ಹಾಕಿ ಒದ್ದಾಡ್ತಾ ಇವೆ, ಕೃಷ್ಣನ ಕಡೆ ನೋಡ್ತಾ ಇವೆ ಅಂತೆ. ಅದನ್ನು ನೋಡಿ ಮುಖ್ಯ ಅಂತ ಹೇಳ್ತಾರೆ. ಅನಂತರ ಇಲ್ಲಿ ಇವರೆಲ್ಲರೂ ಹೀಗಿದ್ದಾರೆ, ಮೂರ್ಛಾಕ್ರಾಂತನಾಗಿ ಬೀಳ್ತಾ ಇದ್ದಾರೆ, ಕೃಷ್ಣ ಹೀಗಾಯ್ತಲ್ಲ ಅಂತ. ಅವತ್ತಿನ ದಿವಸ ಬಲರಾಮನನ್ನ ಕರ್ಕೊಂಡು ಬರಲಿಲ್ಲ ಕೃಷ್ಣ, ತಾನೊಬ್ಬನೇ ಕರ್ಕೊಂಡು ಬಂದ. ಅದಕ್ಕೆ ಹೀಗಾಯಿತು ಅಂತ ಅವರಿಗೆಲ್ಲ. ಅಷ್ಟರೊಳಗೆ ದೂರದಲ್ಲೇ ವೃಂದಾವನ, ತುಂಬಾ ದೂರ. ಆ ವೃಂದಾವನದಲ್ಲಿ ಉತ್ಪಾತಗಳಾಗ್ತಾ ಇವೆ, ಏನೋ ಕೆಟ್ಟ ಸೂಚನೆಗಳೆಲ್ಲ ಬರ್ತಾ ಇವೆ. ಎಲ್ಲರಿಗೂ ನೋಡ್ತಾ ಇದ್ದಾರೆ, ಕೃಷ್ಣನಿಗೆ ಏನೋ ಆಗಿದೆ, ಇಲ್ಲದಿದ್ದರೆ ಇಂಥ ಕೆಟ್ಟ ಸೂಚನೆಗಳು ಬರಲ್ಲ ಅಂತ ಅವರೆಲ್ಲರೂ ಹೊರಟು ವೃಂದಾವನಕ್ಕೆ ಬರ್ತಾ ಇದ್ದಾರೆ. ಹೇಗೆ ಬಂದ್ರು ಅಂದರೆ ಕೃಷ್ಣನ ಪಾದದ ಛಾಯೆಯನ್ನ ಹಿಡಿದು ಬಂದ್ರಂತೆ. ಅಂದರೆ ಶಂಖ ಚಕ್ರ ಮೊದಲಾದ ಆ ಚಿಹ್ನೆಗಳಿಂದ ಕೂಡಿರತಕ್ಕಂಥ ಧ್ವಜ ವಜ್ರ ಅಂಕುಶ ಪದ್ಮ ಆ ರೇಖೆಗಳಿಂದ ಒಪ್ಪುತ್ತಾ ಇರುವ ಧೂಳಿಯಲ್ಲಿ ಆ ಪದ್ಮ ರೇಖೆಗಳನ್ನು ನೋಡಿ ಅವರು ಕೃಷ್ಣನ ಹತ್ರ ಬರ್ತಾ ಇದ್ದಾರಂತೆ. ಆ ಬಂದು ನೋಡುತ್ತಾರೆ, ಆ ಸಮೀಪದಲ್ಲಿ ಕೃಷ್ಣ ಒಳಗೆ ಆ ಕಾಲಿಯರಿಗೆ ಸಿಕ್ಕಾಕೊಂಡಿದ್ದಾನೆ, ಇನ್ನೇನು ಪ್ರಾಣ ಬಿಡ್ತಾನೆ ಅಂತ ಹೇಳಿಕೊಂಡು ಎಲ್ಲರೂ ಚೀರಾಡುತ್ತಾ ಪ್ರಾಣ ತ್ಯಾಗಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ನಂದಗೋಪ ನಾನು ಇಳಿತೇನೆ ನೀರಿಗೆ ಅಂತ ತಾನು ಸಿದ್ಧ ಆದಾಗ ಬಲರಾಮ ಸುಮ್ಮನೆ ಕೂತಿದ್ದ, ನಗ್ತಾ ಇದ್ದ. ಆ ಕೃಷ್ಣ ಮಾಡೋದು ಇವ್ರು ಮಾಡೋದು ನೋಡ್ತಾ ಇದ್ದ. ಕೊನೆಗೆ ಒಂದು ಸಲ ಹೇಳ್ತಾನೆ, ಕೃಷ್ಣ ಸಾಕಿನ ನಿನ್ನ ಆಟ, ಏಳು ಮೇಲಕ್ಕೆ ಅಂತ ಬಲರಾಮ ಹೇಳಿದ ಕೂಡಲೇ ಒಮ್ಮೆ ಕೃಷ್ಣ ತನ್ನ ಮೈಯನ್ನ ಜಾಡಿಸ್ತಾನೆ. ಜಾಡಿಸಿದ ಕೂಡಲೇ ಆ ನಾಗನ ಮೈಯೆಲ್ಲ ಪುಡಿ 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 ಆದಂತೆ ಆಗುತ್ತೆ. ಅದರಿಂದ ಬಿಡಿಸಿಕೊಂಡು ಮೇಲಕ್ಕೆ ಹಾರುತ್ತಾನೆ. ಹಾರಿದ್ದೇ ಹೆಡಗೆ, ಅನೇಕ ಹೆಡೆಗಳಿವೆ. ಈ ಡ್ಯಾನ್ಸ್ ಮಾಡುತ್ತಾರೆ ಭರತನಾಟ್ಯ ಎಲ್ಲ, ಸ್ಟೇಜ್ ಸ್ವಲ್ಪ ಲೂಸ್ ಕನೆಕ್ಷನ್ ಇದ್ರೆ ಮೊದಲೇ ಚೆಕ್ ಮಾಡ್ತಾರೆ, ನಾ ಡ್ಯಾನ್ಸ್ ಮಾಡೋ ಕಾಲಕ್ಕೆ ಮೃದ್ರೆ ಹೇಗೆ ಅಂತ ಅದಕ್ಕೆ ಕನ್ಫರ್ಮ್ ಮಾಡಿಕೊಡ್ತಾರೆ. ಮೊದಲೇ ಬಂದು ಕಾಲಿಂದ ಬಡಿದು 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 ನೋಡಿ ತಮ್ಮವ್ರು ಬರ್ತಾರೆ, ಬಂದು ನೋಡ್ತಾರೆ ಹೇಗಿದೆ ಏನು ಅಂತ. ಇಲ್ಲದೆ ಆಭಾಸ ಆಗುತ್ತೆ, ಮುರಿದು ಹೋದ್ರೆ ಮಧ್ಯದಲ್ಲಿ ಒಳಕ್ಕೆ ಹೋಗ್ಬಿಡ್ಬೇಕಾಗ್ತದೆ. ಅದಕ್ಕೆ ಹಾಗೆ ನೋಡ್ತಾರೆ, ಮತ್ತೆ ಇಲ್ಲಿ ಹೇಗಿದೆ ಭರತನಾಟ್ಯ ಮಾಡಬೇಕು ಹೇಳ್ತಾ ಇದ್ದಾರೆ. ಹಾವಿನ ಹೆಡೆ ಒಂದು ಹೆಡೆ ಮೇಲೆ ಕೈ ಕಾಲು ಹಾಕಿದ್ರೆ ಕಳಾಗ್ ಬರುತ್ತೆ, ಮಿಕ್ಕ ಹೆಡೆಗಳು ಮೇಲೆ ಇರುತ್ತೆ. ಅಲ್ಲಿಂದ ಇನ್ನೊಂದು ಹೆಡಕ್ಕೆ ಮೇಲೆ ಕಾರಬೇಕು, ಅದು ಕಳಗ್ ಬರುತ್ತೆ, ಮತ್ತು ಇನ್ನೊಂದು ಮೇಲಕ್ಕೆ ಹೋಗುತ್ತೆ. ಸ್ವಿಂಗಿಂಗ್ ಪ್ಲಾಟ್ಫಾರ್ಮ್ ಹೀಗದೆ. ಎಲ್ರಿ ಭರತನಾಟ್ಯ ಹಲ್ಲು ಮುರ್ಕೊಂಡು ಕೊಡ್ಬೇಕು ಹೌದಾ? ಅಂಥದ್ರಲ್ಲಿ ಹಾರಿ ಹಾರಿ ಕೃಷ್ಣ ಹಾರೋದಲ್ಲದೆ ಬಡಿಯೋದಲ್ಲದೆ ಅದನ್ನ ಸುಂದರವಾಗಿ ಬಡಿತಾ ಇದ್ದಾನಂತೆ. ಒಳ್ಳೆ ರೀತಿಯಲ್ಲಿ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ. ಅವಾಗ ನೋಡಿದ್ರಂತೆ ಬ್ರಹ್ಮದೇವರು ನೋಡಿದ್ರಂತೆ, ಎಲೆನಿನ್ನ ಇಂಥ ಅವಕಾಶ ಬರಲಿಕ್ಕೆ ಸಾಧ್ಯವೇ ಇಲ್ಲ, ದೇವರು ನರ್ತನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಓಡಿ ಬಂದ್ರು ಬ್ರಹ್ಮದೇವರು. ರುದ್ರದೇವರು ಓಡಿ ಬಂದ್ರು, ಪ್ರಾಣದೇವರು ಓಡಿ ಬಂದ್ರು. ಅನೀನ ದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲ ಗತೀತ ಪಂದಿ ನನಂತ ಗೋಪಾಲ ಕಬಾಲ ಮೌಲಿಹಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಮೃದಂಗ ಬಾರಿಸಿದ್ರಂತೆ, ರುದ್ರದೇವರು ತಾಳ ತಟ್ಟಿದ್ರಂತೆ, ಹಾಗೆ ಹನುಮಂತ ಹಾಡುಗಳು ಹೇಳಿದ್ರಂತೆ, ದೇವರು ನರ್ತನ ಮಾಡಿದ. ಇದನ್ನೇ ನಮ್ಮ ದಾಸರು ಹೇಳುತ್ತಾರೆ, ಕನಕದಾಸರು. ಡೊಳ್ಳಿನ ಮೇಲ್ಕೈ ಬರಮಪ್ಪ ಹತ್ಯಾನು ತಾಳವ ಶಿವನಪ್ಪ ತಟ್ಯಾನ್ಯ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಚಲುವ ಕನುಕಪ್ಪ ಕುಣಿದಾನ್ಯ ದೇವೇ ನಮ್ಮ ಯಾವರು ಬಂದವರೇ ಬನ್ನೀರೇ ನೋಡ ಬನ್ನೀರೇ. ಸ್ವಾಮಿ ಅಲ್ಲಿ ದಾಸರು ಸ್ವಲ್ಪ ಸೇರಿಸ್ತಾರೆ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಒಳ್ಳೊಳ್ಳೆ ಅಂತ ಸೇರಿಸ್ತಾರೆ, ಎಷ್ಟು ಚೆನ್ನಾಗಿ ಹಾಡಕಪ್ಪ ಅಂತ ಹೇಳಿ. ಆ ರೀತಿಯಲ್ಲಿ ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ, ತುಳಿಯುತ್ತಾ ಇದ್ದಾನೆ. ಅವನ ಬಾಯಿಯಿಂದ ನಾಗನ ಬಾಯಿಯಿಂದ ರಕ್ತ ಬರ್ತಾ ಇದೆ, ಅಹಂಕಾರವು ಸೋರಿ ಹೋಗ್ತಾ ಇದೆ. ಕೃಷ್ಣ ನರ್ತನ ಮಾಡುವಾಗ ನಾಗಸ್ತ್ರೀಯರೆಲ್ಲರೂ ಆ ಕಾಲಿಯನ ಪತ್ನಿಯರೆಲ್ಲರೂ ಬರ್ತಾ ಇದ್ದಾರೆ. ಅವರಿಗೆಂಥ ಬುದ್ಧಿ ಎಂಥ ಜ್ಞಾನ, ಅವರು ವಿಶೇಷವಾಗಿ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹೇ ಸ್ವಾಮಿ ನಮಸ್ಕಾರ ಮಾಡುತ್ತಾ ಇದ್ದೀವಯ್ಯ, ಏನು ಬೇಕು ನಿಮಗೆ? ಏನಿಲ್ಲ, ನಿನ್ನನ್ನು ನೋಡೋದೇ ಕಷ್ಟವಯ್ಯ, ನಿನ್ನನ್ನು ನೋಡೋದೇ ಕಷ್ಟ. ಯಾಕಂದರೆ ದೇವತೆಗಳಲ್ಲಿ ದೇವರನ್ನು ಎಲ್ಲರೂ ನೋಡುತ್ತಾರೆ, ಆದರೆ ಮುಟ್ಟೋದು ಮಾತ್ರ ಯಾರಿಗೆ ಅಂದರೆ ಅವರಿಗಿಲ್ಲ. ಇಂದ್ರಾದಿ ದೇವತೆಗಳಿಗೆ ಇಲ್ಲ ಮುಟ್ಟೋದು. ಮುಟ್ಟೋದು ಅನ್ನೋದು ಯಾವ ಸರ್ಕಲ್ ವರೆಗೆ ನಿಂತೋಗುತ್ತೆ ಅಂದರೆ ಗರುಡ ಶೇಷ ರುದ್ರರಿಗೆ ನಿಂತೋಗುತ್ತೆ. ಗರುಡ ದೇವರು ದೇವರನ್ನು ಹೊತ್ತುಕೊಂಡು ತಿರುಗ್ತಾರೆ, ಶೇಷದೇವರು ಹೊತ್ತು ಹೊರಿತಾರೆ ತನ್ನ ಮೇಲೆ, ಹೌದಾ? ಅವರಿಬ್ಬರಿಗೆ ಬಿಟ್ಟರೆ ಮಿಕ್ಕ ಕಡಬಿನ ದೇವತೆಗಳಿಗೆ ದೇವರನ್ನ ಮುಟ್ಟುವ ಪ್ರಸಕ್ತಿಯೇ ಇಲ್ಲ, ದೇವರ ಸ್ಪರ್ಶ ಆಗಲ್ಲ. ಎಷ್ಟಿದ್ರು ದೂರದಿಂದ ನೋಡಬೇಕಷ್ಟೇ ಹೊರತು ಹತ್ತಿರದಿಂದ ದೇವರನ್ನ ಮುಟ್ಟುವ ಪ್ರಸಕ್ತಿ ಇಲ್ಲ. ಲಕ್ಷ್ಮೀದೇವಿಗೆ, ಬ್ರಹ್ಮವಾಯುಗಳಿಗೆ, ಅವರಿಗೆ ಮಾತ್ರ ವಿಶೇಷ ಭಗವಂತನ ಪಾದಸೇವ. ತದನಂತರ ಗರುಡಶೇಷ ರುದ್ರಾದಿಗಳಿಗಿದೆ, ಅವರ ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಅಂಥ ಕಾಲಕ್ಕೆ ಆ ನಾಗಪತ್ನಿಯರು ಹೇಳ್ತಾ ಇದ್ದಾರೆ, ಹೇ ಕೃಷ್ಣ ನಮ್ಮ ಗಂಡ ಅದು ಏನು ಪುಣ್ಯ ಮಾಡಿಕೊಂಡಿದ್ದಾನೆ ಗೊತ್ತಿಲ್ಲ, ನಿನ್ನ ಪಾದದ ಸ್ಪರ್ಶ ಇಷ್ಟು ಹೊತ್ತು ನೀನು ಅವನ ತಲೆಯ ಮೇಲೆ ನಿಂತು ನರ್ತನ ಮಾಡಿದೀಯ, ಪೂರ್ವ ಜನ್ಮದಲ್ಲಿ ಏನು ತಪಸ್ಸು ಮಾಡಿದನೋ ಗೊತ್ತಿಲ್ಲ ಹೇಳ್ತಾರೆ. ನ ಯೋಗ ಸಿದ್ಧೀ ನನಾಕ ಪೃಷ್ಠಂ ನ ಚ ಪಾರಮಿಷ್ಠ್ಯಂ ನ ಯೋಗ ಸಿದ್ಧೀ ಆ ಪುನರ್ಭವಂ. ತಾವೆ ನಮಗೆ ಬ್ರಹ್ಮ ಪದವೂ ಬೇಡ, ಇಂದ್ರ ಪದವೂ ಬೇಡ, ಮೋಕ್ಷವೂ ಬೇಡ, ಇನ್ಯಾವುದು ಬೇಡ, ಇನ್ನೇನು ಬೇಕಯ್ಯ? ನಿನ್ನ ಪಾದಕ್ಕೆ ಹತ್ತಿದ ಧೂಳಿ ಇದೆಯಲ್ಲ ಅದನ್ನ ಸೇವಾ ಮಾಡುವಂಥವರಿಗೆ ಅದು ಯಾವ ಸುಖಗಳು ಬೇರೆಯ? ಯಾಕೆ ನಿಮಗೆ ಆ ಮೋಕ್ಷ ಬೇಡ, ಸುಖಗಳು ಬೇಡ ಅಂತ ಹೇಳ್ತೀರಾ? ಅಂದರೆ ನಿನ್ನ ಪಾದ ರೇಣುಗಳನ್ನು ಯಾರು ಸೇವಾ ಮಾಡುತ್ತಾರೋ ಅಂಥವರಿಗೆ ಮೋಕ್ಷದಲ್ಲಿ ಸಿಗಬೇಕಾದ ಸುಖ ಇಲ್ಲೇ ಸಿಗುತ್ತೆ. ಅದನ್ನೇ ಹೇಳ್ತಾರೆ ಶುಕಾಚಾರ್ಯರು ಬರ್ತಾರೆ ಪರೀಕ್ಷಿತ್ ಮಹಾರಾಜನ ಹತ್ರ. ಆ ಬಂದಾಗ ಅವರನ್ನು ವಿಶೇಷವಾಗಿ ಕೊಂಡಾಡುತ್ತಾರೆ. ತಮ್ಮ ಜ್ಯೇಷ್ಠ ವರ್ಷಂ ಅಂತ ಹೇಳ್ತಾ ನಿಜಲಾಭ ತುಷ್ಟ ಅಂತ ಹೇಳ್ತಾರೆ. ಹೇಗಿದ್ದಾರೆ ಅವರು ಅಂದರೆ ನಿಜವಾದ ಲಾಭದಿಂದ ಸಂತೋಷವಾಗಿದ್ದಾರಂತೆ. ಏನು ನಿಜವಾದ ಲಾಭ? ಭಗವಂತನ ದರ್ಶನದಿಂದ ಏನು ಆನಂದ ಆಗಬೇಕು, ಆ ಆನಂದ ಅವರಲ್ಲಿ ಸಂತೋಷ ಬರ್ತಾ ಇದೆ. ಅಂದರೆ ಹೊರಗಿನ ತಿನ್ನೋ ಮೋಕ್ಷದಲ್ಲೇ ತಿನ್ನೋದು ಕುಡಿಯೋದು ಮೊದಲಾದ ಸುಖ ಏನಿದೆ ಅದಕ್ಕೆ ಹತ್ತಲ್ಲ ಕೋಟಿ ಪಟ್ಟಲ್ಲ ಆನಂದ ಪಟ್ಟು ಆನಂದ ದೇವರ ಸ್ಮರಣೆ ಮಾಡೋದರಲ್ಲೇ ಅವರಿಗೆ ಬರ್ತಾ ಇದೆ. ಅದಕ್ಕೆ ದಾಸರಂದ್ರು ನಿನ್ನ ಸ್ಮರಣೆ ಮಾಡುವವರಿಗೆ ನಿನ್ನನ್ನೇ ಸ್ಮರಣೆ ಮಾಡುವವರಿಗೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಅಂತ ಹೇಳಿಬಿಡ್ತಾರೆ. ಆ ರೀತಿಯಾಗಿ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ ನಿನ್ನ ಪಾದ ರೇಣುಗಳ ಸ್ಪರ್ಶ ಸಾಕು ಹರಿಯೇ, ಮತ್ತೇನು ಬೇಕು ನಿಮಗೆ? ಇವಾಗ ಏನೂ ಇಲ್ಲ, ನಮ್ಮ ಗಂಡ ತಪ್ಪು ಮಾಡಿದ್ದಾನೆ, ನ್ಯಾಯೋಹಿ ದಂಡ ಕೃತಕಿಂಬಿ ಶೇಷ್ಮಿನ್ನ, ಇವನು ತಪ್ಪು ಮಾಡಿದ್ದಾನೆ. ತನ್ನ ವಿಷದಿಂದ ಇಡೀ ಜಲವನ್ನೆಲ್ಲ ಭೀಕರವಾಗಿ ಕಲುಷಿತ ಮಾಡಿ ಎಲ್ಲರ ಸಾವಿಗೆ ಕಾರಣ ಆಗಿದ್ದಾನೆ. ಆದ್ದರಿಂದ ಇಂಥವನನ್ನ ಹಾಕಿ ತೊಳೆದದ್ದು ಸರಿಯೇ, ನೀ ಮಾಡಿದ ಸರಿಯೇ, ಆದರೆ ಪ್ರಾಣ ಹೋಗ್ತಾ ಇದೆ. ಇವನು ಬೇರೆ ಅಲ್ಲ, ನಿನ್ನ ಭಕ್ತನಾಗಿದ್ದಾನೆ ಹರಿಯೇ ಅಂತ ಹೇಳಿದಾಗ ಇನ್ನೊಂದು ಹೇಳುತ್ತಾರೆ, ಇವನ ಪ್ರಕೃತಿಯ ಅಂತಹದ್ದು ಸರ್ಪವಾಗಿದ್ದಾನೆ, ಸಿಟ್ಟಿನ ಪ್ರಕೃತಿ ಜಾಸ್ತಿ, ಆದ ಕಾರಣ ಇವನನ್ನು ಕ್ಷಮಾ ಮಾಡಯ್ಯ ಅಂತ ಕೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ, ಸರಿ ಚಿಂತೆ ಇಲ್ಲ, ನೀವು ರಮಣಕ ದ್ವೀಪಕ್ಕೆ ಹೋಗಿಬಿಡಿ. ಅಲ್ಲ ಸ್ವಾಮಿ, ನಾವು ಈ ಮಡುವಿನಿಂದ ಹೊರಬಂದರೆ ಗರುಡದೇವರ ಬಾಧೆ ಇದೆ, ತಿಂದು ಬಿಡ್ತಾರೆ ಅಂತ ಹೇಳಿದರೆ ಅವಾಗ ಭಗವಂತ ಹೇಳ್ತಾನೆ, ನಿಮ್ಮ ಗಂಡನ ತಲೆಯ ಮೇಲೆ ನನ್ನ ಪಾದದ ಗುರುತು ಇರೋ ಪರ್ಯಂತ ಗರುಡ ದೇವರು ಏನು ಮಾಡ್ಲಿಕ್ಕಾಗಲ್ಲ, ಏನು ಮಾಡಲ್ಲ ಅಂತ ಹೇಳಿ ಕಳಿಸಿದಾಗ ಆ ಹಾವೆಷ್ಟಿದೆ ಹರಿವಂಶದಲ್ಲಿ ವರ್ಣನೆ ಮಾಡುತ್ತಾರೆ, ಪರ್ವತದಷ್ಟು ಹಾವು ಅಂತೆ. ಆ ಹಾವು ಅದೃಶ್ಯ ಆಗಿ ಬಿಡ್ತಾ ಇದೆ. ಎಲ್ಲರಿಗೂ ಆಶ್ಚರ್ಯ, ಒಂದು ಕಡೆ ಕೃಷ್ಣನ ನೋಡುತ್ತಾರೆ, ಒಂದು ಕಡೆ ಅದನ್ನು ನೋಡುತ್ತಾರೆ, ಎಲ್ಲರೂ ನಂದಾದಿಗಳು ನೋಡ್ತಾ ಇದ್ದಾರೆ, ಯಪ್ಪ ಇವನು ಸಾಮಾನ್ಯ ವ್ಯಕ್ತಿಯಲ್ಲ. ಇಷ್ಟೆಲ್ಲ ನಡೆಯೋ ಹೊತ್ತಿಗೆ ರಾತ್ರಿ ಆಯಿತು, ರಾತ್ರಿ ಆಯಿತು. ಅದಕ್ಕಂದ್ರು ಇನ್ನು ಈಗ ವೃಂದಾವನಕ್ಕೆ ಹೋಗೋದು ಬಹಳ ಕಷ್ಟ ಕೃಷ್ಣ, ಅದಕ್ಕೇನು ಮಾಡೋಣ, ಇಲ್ಲೇ ಎಲ್ಲರೂ ಮಲಗಿ ಬಿಡೋಣ ರಾತ್ರಿಗೆ, ಏನೋ ಹಣ್ಣು ಗಿಡಕ್ಕೆ ಹಣ್ಣಿನ ತಿಮ್ಮೋಣ, ಇಲ್ಲೇ ಮಲಗಿ ಬಿಡೋಣ ಆಯಿತು ಅಂತ ಅಲ್ಲೇ ಎಲ್ಲರೂ ಮಲ್ಕೊಂಡ್ರು. ಆ ದಡದಲ್ಲೇ ಮಲಗಿದಾಗ ಸುತ್ತು ಕಾಡುಗಿಚ್ಚು ಬರ್ತಾ ಇದೆ. ಕಾಡುಗಿಚ್ಚು ಅಂದರೆ ನೋಡಿದ್ದಿರೋ ಇಲ್ಲೋ ಗೊತ್ತಿಲ್ಲ, ಇಡೀ ಬೆಟ್ಟ ಬೆಟ್ಟ ಉರಿತಾ ಬರುತ್ತೆ. ಬೆಟ್ಟ ಬೆಟ್ಟ ಬೆಂಕಿ ಯಾರು ಹಚ್ಚಿ ಪೆಟ್ರೋಲ್ ಹಾಕಿ ಹಚ್ಚಿದಂತೆ ಉರಿತಾ ಬರುತ್ತೆ, ಅಂಥ ಕಾಡುಗಿಚ್ಚು ಬರ್ತಾ ಇದೆ. ಆ ಕಾಡುಗಿಚ್ಚಿನಲ್ಲಿ ಎಲ್ಲರೂ ಸುಟ್ಟು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಕೃಷ್ಣ, ಅವರೂ ನೋಡ್ತಾ ಇದ್ದಾರೆ. ಕೊನೆಗೆ ತಲೆಗೆ ಹೊಳೆಯಿತು, ಅಲ್ಲ ನಮ್ಮದ್ದೇ ಇದ್ದಾನೆ, ತುಂಬಾ ವಿಚಿತ್ರ ಕೆಲಸಗಳು ಮಾಡಿದ್ದಾನೆ, ಮತ್ತೆ ಇವನನ್ನೇ ಶರಣಾಗತರ ಆಗಬಾರದು ಅಂತ ಕೃಷ್ಣನ ಹತ್ರ ಶರಣಾಗತರಾಗ್ತಾ ಇದ್ದಾರೆ. ಕೃಷ್ಣ ನೀನು ಬಿಟ್ಟರೆ ನಮ್ಮನ್ನು ರಕ್ಷಣೆ ಮಾಡುವವರು ಯಾರಿಲ್ಲ, ಉದ್ಧಾರ ಮಾಡು ಹರಿಯೇ ಅಂತ ಹೇಳಿದಾಗ ಕೃಷ್ಣ ಒಂದು ಸಲ ಎಲ್ಲರಿಗೂ ಹೇಳಿದ, ನಿಮ್ಮ ಕಣ್ಣನ್ನ ಮುಚ್ಚಿ ಅಂತ. ಮುಚ್ಚಿದ ಕೂಡಲೇ ವಿಶೇಷವಾಗಿ ಆ ಅಗ್ನಿಯನ್ನು ಪಾನ ಮಾಡುತ್ತಾ ಇದ್ದಾನೆ. ಅಲ್ಲಿ ಹೇಳ್ತಾರೆ ಅಗ್ನಿಯನ್ನು ಯಾಕೆ ಕುಡ್ದ, ಕುಡ್ದ ಅಂದ್ರೆ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ, ದೇವರ ಮುಖದಿಂದ ಇಂದ್ರ ಅಗ್ನಿಗಳು ಹುಟ್ಟಿ ಬಂದರು, ನನ್ನ ಬಾಯಿಂದಲೇ ಹುಟ್ಟಿ ಬಂದದ್ದು ಅಗ್ನಿ ಅಂತ ತೋರ್ಲಿಕ್ಕಾಗಿ ದೇವರು ಅಗ್ನಿಯನ್ನ ಪಾನ ಮಾಡಿದ, ನಂತರ ಎಲ್ಲರನ್ನು ರಕ್ಷಣೆ ಮಾಡಿದ, ಎಲ್ಲರಿಗೂ ಆನಂದ ಆಗ್ತಾ ಇದೆ. ಅಪ್ಪ ಇಂಥ ವ್ಯಕ್ತಿಗಳು ದೇವ ಪ್ರವರವೇ ನಮ್ಮ ಮಧ್ಯೆ ಇದ್ದಾರೆ ಅಂತ ಹೇಳಿಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರೂ ಸಂತೋಷವಾಗಿ ತಿರುಗಿ ಬರ್ತಾ ಇದ್ದಾರೆ. ಮಾರನೇ ದಿನ ನೋಡಿದಾಗ ನಂದಗೋಪ ಏನೋ ತಯಾರಿ ಮಾಡ್ತಾ ಇದ್ದ, ದೊಡ್ಡ ತಯಾರಿ. ಕೃಷ್ಣ ಕೇಳ್ತಾ ಇದ್ದಾನೆ, ಏನು ಈ ತಯಾರಿ, ಏನು ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಪ್ರತಿ ವರ್ಷ ಮಾಡಿದಂತೆ ಇಂದ್ರದೇವರ ಯಾಗ ಮಾಡಲಿಕ್ಕೆ ಸಿದ್ಧ ಆಗ್ತಾ ಇದ್ದೇವೆ. ಹೌದಾ? ಅದ್ಯಾಕೆ ಮಾಡೋದು? ಅವಾಗ ಹೇಳುತ್ತಾರೆ ನಂದಗೋಪ, ಇಂದ್ರದೇವರು ಮಳೆ ಕೊಡ್ತಾರೆ, ಮಳೆಯಿಂದ ಪರ್ವತದಲ್ಲಿ ಚೆನ್ನಾಗಿ ಮೇವು ಬರುತ್ತೆ, ಆ ಮೇವಿನಿಂದ ಆಕಳಿಗಳಿಗೆ ಮೇವು ಸಿಗುತ್ತೆ, ಅದರಿಂದ ನಾವು ಬದುಕ್ತೇವೆ. ಅದರಿಂದ ನಮಗೆ ಮಳೆಯನ್ನ ಸುರಿಸಿ ಉಪಕಾರ ಮಾಡೋದು ಇಂದ್ರದೇವರಾದ್ದರಿಂದ ಆ ಇಂದ್ರದೇವರ ಯಾಗವನ್ನ ಮಾಡುವುದು ನಮ್ಮ ಕರ್ತವ್ಯ. ಅಲ್ಲಿ ನೋಡಿದರೆ ಇಂದ್ರದೇವರಿಗೆ ಚೂರು ಗರ್ವ ಬಂದಿದೆ, ಚೂರು ಗರ್ವ ಬಂದಿದೆ. ಯಾವಾಗೂ ಬರಲ್ಲ. ನಾವು ಯಾವಾಗಲಿ ಪುರಾಣದಲ್ಲಿ ಬರತಕ್ಕಂಥ ದೇವತೆಗಳಿಗೆ ಅಜ್ಞಾನವೋ ಗರ್ವವೋ ಬಂದದ್ದನ್ನು ಕೇಳಿ ಅಯ್ಯೋ ಅಂತ ನಗಬಾರದು. ಅವರನ್ನು ನೆನೆಯುವ ಸ್ಥಿತಿಯಲ್ಲೂ ನಾವಿಲ್ಲ. ಅವರು ಯಾವಾಗೋ ಒಮ್ಮೆ ಹಾಗಾಗುತ್ತೆ ಪ್ರಾರಬ್ಧ ಕರ್ಮದಿಂದ. ಅದಕ್ಕೆ ಭಗವಂತ ನೋಡಿದ, ನಂದಗೋಪನಿಗೆ ಹೇಳ್ತಾ ಇದ್ದಾರೆ, ನಾವು ಇಂದ್ರಯಾಗವನ್ನು ಮಾಡೋದು ಬೇಡ, ಮತ್ತೇನು ಮಾಡೋಣ, ಪರ್ವತಕ್ಕೆ ಪೂಜೆ ಮಾಡೋಣ. ನೋಡಿ, ನಮಗೂ ಪರ್ವತಕ್ಕೂ ಡೈರೆಕ್ಟ್ ಕಾಂಟ್ಯಾಕ್ಟ್, ಪರ್ವತಕ್ಕೂ ಇಂದ್ರದೇವರಿಗೂ ಕಾಂಟ್ಯಾಕ್ಟ್. ಇಂದ್ರದೇವರು ಮಳೆ ಸುರಿಸಿದ್ರೆ ಪರ್ವತಕ್ಕೆ, ಪರ್ವತ ಬೇಕಾದ್ರೆ ಪೂಜೆ ಮಾಡ್ಕೊಳ್ಳಿ, ನಾವು ಪೂಜೆ ಮಾಡುವುದು ಯಾವುದನ್ನ, ಪರ್ವತ ಮಾತ್ರ. ಅದು ಯಾರು ಅಲ್ಲ ಅನ್ಲಿಕ್ಕೆ ಧೈರ್ಯ ಇಲ್ಲ. ಎಲ್ಲ ಇಂಥ ಮಹಿಮೆ ತೋರ್ತಾ ಇದ್ದಾರೆ ಮಹಾನುಭಾವ. ಸರಿ ಕೃಷ್ಣ, ನೀವು ಹೇಗೆ ಹೇಳಿದ್ರೆ ಹಾಗೆ, ನೀವು ಹರಿದ್ವಾರ ಅಥವಾ ಈ ಗೋಕುಲ ವೃಂದಾವನ ಕಡೆ ಹೋಗಿದ್ದೀರಾ? ಹೋದರೆ ಹಾಲಿನಿಂದ ಎಷ್ಟು ಪದಾರ್ಥಗಳು ಮಾಡಬಹುದು? ಒಂದು ಮೊಸರು ಸಿದ್ಧ, ಹಾಲು ಸಿದ್ಧ, ಬೆಣ್ಣೆ, ತುಪ್ಪ, ಏನೇನು ಮಾಡಬಹುದು? ಖೋವಾ, ಬಾಸುಂದಿ ಮಾಡ್ಬೋದು. ಇನ್ನೇನಿಲ್ವಾ? ಹಾಲಿಲ್ಲ. ನೀವಲ್ಲಿ ಹೋದ್ರೆ ಆಶ್ಚರ್ಯ ಆಗುತ್ತೆ. ನಾವೊಂದು ಪಟ್ಟಿ ಬರ್ಕೊಂಡು ಬಂದಿದ್ದೆ, ತರಲಿಲ್ಲ ಈ ಸಲ. ಬರೀ ಹಾಲಿಂದ ತಯಾರು ಮಾಡುವ ಐಟಮ್ಸ್ ಮತ್ತು ಬೇರೆ ಕಲಸಿ ಬೆರೆಸಿ ಅಲ್ಲ, ಬರೇ ಹಾಲಿಂದ ಮಾಡುವ ಐಟಮ್ಸ್, ವೆರೈಟಿ ವೆರೈಟಿ ಐಟಮ್ಸ್ ಎಲ್ಲ ಒಂದು 50-60 ಮೇಲೆ ಇದೆ. 50-60 ಮೇಲೆ ಇದೆಲ್ಲ ಇಟ್ಟಿರ್ತಾರೆ. ನಾವು ನೋಡ್ಕೊಂಡು ಬರ್ಬೇಕಾದ್ರೆ ತಿನ್ಲಿಕ್ಕಿಲ್ಲ. ಹರಿದ್ವಾರ ಅಲ್ಲಿ ಹೋದಾಗ ಎಲ್ಲ ಗ್ಯಾಸ್ ಮೇಲೆ ಮಾಡ್ತಿರ್ತಾರೆ, ಕೆಲವು ಕಡೆ ಮಾತ್ರ ಕುಂಪಟ್ಟಿಯಲ್ಲಿ ಮಾಡುತ್ತಾರೆ, ಎಲ್ಲ ಕಡೆ ಗ್ಯಾಸ್ ಅಲ್ಲೇ ಇವಾಗ ಶುರುವಾಗಿಬಿಟ್ಟಿದೆ. ಆದರೆ ಒಂದು ವಿಷಯ ಗೊತ್ತಾ, ಹರಿದ್ವಾರದ ಹೆಚ್ಚಳಿಕೆ ಏನು ಅಂದರೆ, ಈಗಲೂ ಹರಿದ್ವಾರದಲ್ಲಿ ಈರುಳ್ಳಿ ಬಳಸಲ್ಲ. ಇಡೀ ಹರಿದ್ವಾರದಲ್ಲಿ ಯಾವ ಹೋಟೆಲಲ್ಲಾಗಲಿ ಈರುಳ್ಳಿ ಬಳಸಲ್ಲ, ಬೆಳ್ಳುಳ್ಳಿ ಬಳಸಲ್ಲ. ಇಡೀ ಹರಿದ್ವಾರ 15-20 ಕಿಲೋಮೀಟರ್ ಪರಿಧಿಯಲ್ಲಿ ಒಬ್ಬ ಬೇರೆಯವರು ಇಲ್ಲ. ಆಕಳನ್ನು ಕತ್ತರಿಸೋದಾಗ್ಲಿ, ಮಾಂಸ ಮಾರೋದಾಗ್ಲಿ, ಒಬ್ಬರ ಅಂಗಡಿ ಇಲ್ಲ, ಒಬ್ಬರಿಲ್ಲ, ಮಾಂಸದ ಪ್ರಸಕ್ತಿಯೇ ಇಲ್ಲ. ಅಂಥ ದೊಡ್ಡ ಊರು ಹರಿದ್ವಾರ, ಅದ್ಭುತವಾದ ಜಾಗ. ಸರಿ, ಆ ಎಲ್ಲ ವಿಶೇಷವಾದ ಪದಾರ್ಥಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ, ಬೆಟ್ಟದ ಸುತ್ತು ಹಾಕ್ತಾ ಇದ್ದಾರೆ, ಯಾಗವನ್ನ ಮಾಡುತ್ತಾ ಇದ್ದಾರೆ. ಅಲ್ಲಿ ಅವರಿಗೆಲ್ಲ ಸಂಶಯ, ಪ್ರತಿ ವರ್ಷ ಇಂದ್ರದೇವರ ಯಾಗವನ್ನ ಮಾಡಿದಾಗ ಇಂದ್ರದೇವರು ಬಂದು ತಗೊಂಡು ಹೋಗ್ತಾ ಇದ್ರು ಆಹುತಿಯನ್ನ, ಈ ಸಲ ಬೆಟ್ಟಕ್ಕೆ ಮಾಡ್ತಾ ಇದ್ದೀವಿ. ಈ ಬೆಟ್ಟ ಏನ್ ತಿನ್ನುತ್ತೋ ಏನೋ, ಬೆಟ್ಟ ಏನ್ ತಿನ್ನುತ್ತಪ್ಪ, ಈ ಕೃಷ್ಣ ಹೇಳಿದಂಗೆ ಮಾಡ್ಬೇಕು ನಾವು. ಈ ತರ ಅವರು ಮಾಡುತ್ತಾ ಇದ್ರೆ ಕೃಷ್ಣ ನೋಡಿದ, ಬೆಟ್ಟದ ಆಕಾರದಲ್ಲೇ ನಿಲ್ತಾ ಇದ್ದಾನೆ, ಮೇಲೆ ದೊಡ್ಡ ಮುಖ, ಹಾ ಅಂತ ನಗ್ತಾ ಇದ್ದಾನೆ. ಬಾಯಿ ತೆಗೆದು ಕೂಡಲೇ ಅಲ್ಲಿಟ್ಟ ಪದಾರ್ಥಗಳೆಲ್ಲ ಅವನ ಬಾಯಲ್ಲಿ ಹೋಗ್ತಾ ಇದೆ. ಕೊನೆಗೆ ಹೇಳ್ತಾ ಇದ್ದಾನೆ, ನನ್ನ ಪೂಜಾ ಮಾಡಿದ್ದೀರಿ, ನಿಮಗೆ ಒಳ್ಳೇದಾಗುತ್ತೆ, ಹೆದರಬೇಡಿ ಅಂತ ಹೇಳಿದಾಗ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ರೂಪದಿಂದ ಕೃಷ್ಣ ನಮಸ್ಕಾರ ಮಾಡಿದ ಅಂದ್ರೆ, ಎಲ್ಲರೂ ಕೃಷ್ಣ ಎಷ್ಟು ಚೆನ್ನಾಗಿ ಬೆಟ್ಟ ತಿಂತಾ ಇದೆಯೋ, ಬೆಟ್ಟ ತಿನ್ನೋದು ನೋಡಲೇ ಇಲ್ಲ ನಾವು, ನೀ ಹೇಳಿದ ಸರಿಯೇ, ಬೆಟ್ಟದ ಪೂಜಾ ಮಾಡಿದ ಸರಿಯೇ ಅಂತ ಎಲ್ಲರೂ ಹೊರಟು ಹೋಗ್ತಾ ಇದ್ದಾರೆ. ಇಷ್ಟಾದ ಕೂಡಲೇ ಇಂದ್ರದೇವರಿಗೆ ಸಿಟ್ಟು ಬರ್ತಾ ಇದೆ. ಓಹೋ, ಈ ಗೊಲ್ಲ ನೋಡಿ, ಮುಹ್ಯಂತಿಯಂ ಸೂರಯ, ಜ್ಞಾನಿಗಳಿಗೂ ಆತನ ಬಗ್ಗೆ ಮೋಹ ಬರುತ್ತೆ ಎಂಬುದಕ್ಕೆ ದೃಷ್ಟಾಂತ ಇದೇ ಕೊಡ್ತಾ ಇದ್ದಾರೆ. ಇಂದ್ರದೇವರಿಗೂ ಮೋಹ ಬಂತು, ಇವನು ಕೇವಲ ಒಬ್ಬ ಗೊಲ್ಲ ಅಂತ ಚಿಂತನೆ ಬರ್ತಾ ಇದೆ, ನೋಡ್ತಾ ಇದ್ದಾರೆ, ನನಗೆ ಬರಬೇಕಾದ ಪೂಜೆಯನ್ನ ತಡೆದು ಬಿಟ್ಟಿದ್ದಾನೆ. ಅದಕ್ಕೆ ಸಾಂವರ್ತಕ ಮೇಘಗಳು, ಪ್ರಳಯ ಕಾಲದ ಮೇಘಗಳನ್ನ ಕರೆಸಿ ಆ ಇಡೀ ಪಳ್ಳಿಯನ್ನ ಕೊಚ್ಚಿ ಹಾಕಬೇಕು. ಮಳೆ ಹನಿ ಎಷ್ಟು ದಪ್ಪಕ್ಕಿರಬೇಕು ಅಂದ್ರೆ ಆನೆ ಸೊಂಡಿಲಿನಿಂದ ನೀರು ಬಂದರೆ ಎಷ್ಟಿರುತ್ತೋ ಅಷ್ಟು ದಪ್ಪಕ್ಕೆ ಒಂದೊಂದು ಹನಿ, ಅಂತ ಹನಿಗಳಿಂದ ವರ್ಷ ಬರ್ತಾ ಇದೆ. ಮಳೆ ಇಡೀ ಪಳ್ಳಿ ಕೊಚ್ಚಿ ಹೋಗ್ತಾ ಇದೆ, ಎಲ್ಲರೂ ನಡಕ್ತಾ ಇದ್ದಾರೆ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸ್ವನಾಥ, ತಾನೇ ನಾಥರಾಗಿರುವಂತ ಇವರನ್ನ ನೋಡಿ ಕೃಷ್ಣನಿಗೆ ಕರುಣೆ ಬರ್ತಾ ಇದೆ. ನೋಡಿ ಸರಿ ಅಂತ ಪಕ್ಕದಲ್ಲೇ ಇರುವ ಗೋವರ್ಧನ ಪರ್ವತವನ್ನ ಎತ್ತತಾ ಇದ್ದಾರೆ. ಅವಾಗ ಹೇಳಿದ್ರು ಪರ್ವತವನ್ನ ಹೇಗೆತ್ತಿದ ಅಂದ್ರೆ ಒಂದು ಕೈಯಲ್ಲಿ ಎತ್ತಿದನಂತೆ, ಲೀಲೆಯಿಂದ ಎತ್ತಿದ ಚಿಕ್ಕ ಹುಡುಗ ಪರ್ವತವನ್ನು ಎತ್ತುತ್ತಾ ಇದ್ದಾನೆ. ಎತ್ತಿ ತನ್ನ ಹೆಬ್ಬೆರಡಿನ ಮೇಲೆ ಹಿಡ್ಕೊಳ್ತಾ ಇದ್ದಾನೆ, ತನ್ನ ಕಿರುಬೆರಡಿನ ಮೇಲೆ ಹಿಡ್ಕೊಳ್ತಾ ಇದ್ದಾನೆ. ಎಲ್ಲರಿಗೂ ಆಶ್ಚರ್ಯ, ಬೆಟ್ಟ ತೆಗೆದರೆ ಒಳಗೆ ತಗ್ಗು ಏರ್ಪಟ್ಟಿದೆ, ಆ ತಗ್ಗಿನೊಳಗೆ ಎಲ್ಲರನ್ನ ಬಾ ಅಂತ ಇದ್ದಾರೆ. ಅಲ್ಲಯ್ಯ ಬಂದ ಇರಲಿಲ್ಲ, ಕೃಷ್ಣ ಹೇಳ್ತಾ ಇದ್ದಾನೆ ನಿಸ್ಸಂಶಯವಾಗಿ ಬರಬಹುದು, ಬೆಟ್ಟ ಬೀಳೋ ಪ್ರಸಕ್ತಿಯೇ ಇಲ್ಲ. ಸರಿ, ಎಲ್ಲರೂ ಆಕಳ ಸಹಿತವಾಗಿ ಬಂದ್ರು. ಹೌದಯ್ಯ, ಎಷ್ಟು ದಿವಸ ಬಂದದ್ದು ಮಳೆ? ಒಂದು ವಾರ ದಿವಸ ಮಳೆ ಎಡೆಬಿಡದೆ ಬಂತು. ವಾರ ದಿವಸ ಮಳೆ ಎಡೆಬಿಡದೆ ಬಂದರೆ ಊಟಕ್ಕೆ ಕೃಷ್ಣನ ಹತ್ರ ಹೋಗಿದ್ದೇನೋ ಆಯಿತು. ಎಲ್ಲರೂ ಕೃಷ್ಣನ ನೋಡತಾ ಇದ್ದಾರಂತೆ, ಕೃಷ್ಣ ಎಲ್ಲರನ್ನು ನೋಡತಾ ಇದ್ದಾನೆ, ಕೃಷ್ಣನ ನೋಟದಿಂದ ಎಲ್ಲರ ಹೊಟ್ಟೆ ತುಂಬತಾ ಇದೆ, ಯಾರಿಗೂ ಒಂದು ಚೂರು ಹಸಿವೆ ಆಗ್ತಾ ಇಲ್ಲ. ಹೇಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ತನ್ನ ತೇಗಿನಿಂದ ಎಲ್ಲರ ಹೊಟ್ಟೆ ತುಂಬಿದ, ಹೌದಾ ಮಹಾನುಭಾವ? ಅದೇ ರೀತಿಯಲ್ಲಿ ಕೃಷ್ಣ ಇಲ್ಲೂ ಕೂಡ ಮಾಡುತ್ತಾ ಇದ್ದಾನೆ. ಎಲ್ಲರೂ ನೋಡುತ್ತಾ ಇದ್ದಾರೆ ಕೃಷ್ಣನನ್ನ, ಯಾರಿಗೂ ಹಸಿವೆ ಆಗ್ತಾ ಇಲ್ಲ, ಸಂತೋಷವಾಗಿದ್ದಾರೆ. ಅಂತ ಕಾಲಕ್ಕೆ ಏಳು ದಿನಗಳ ಕಾಲ ಮಳೆ ಸುರಿಸಿ 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 ಮೇಘಗಳೆಲ್ಲ ಬಿಳಿ ಆಗ್ತಾ ಇವೆ, ಮೇಘಗಳೆಲ್ಲ ಬಿಳಿ ಆಗ್ತಾ ಇವೆ. ಇಂದ್ರದೇವರಿಗೂ ಸುಸ್ತಾಯಿತು. ಅವಾಗ ವಾದರಾಜರು ಸುಂದರವಾಗಿ ಬರೀತಾರೆ, ಕೃಷ್ಣ ಹೇಳುತ್ತಾನೆ ಅವರಿಗೆ, ಹೇ ನೋಡ್ಕೊಂಡ್ ಬನ್ರಪ್ಪ, ಸ್ವಲ್ಪ ಮಳೆ ಬೀಳ್ತಾ ಇದೆಯಾ ಇಲ್ವಾ? ಬೆಟ್ಟ ಅಂದ್ರೆ ಚಿಕ್ಕದಲ್ಲ, 50 ಯೋಜನ ಅಗಲ ಇತ್ತು ಅದರ ಕೆಳಗೆ ಡಯಾಮೀಟರ್.